ಆಯ್ತೇನು? ಇಲ್ಲ. ಅದಕ್ಕಾಗಿ ಜೈನ ಧರ್ಮದಲ್ಲಿ ಇರುವಂತಹ ಮಂತ್ರಗಳೆಲ್ಲ ಎಂಥ ಮಂತ್ರಗಳು? ಆತ್ಮಕಲ್ಯಾಣದ ಮಂತ್ರಗಳು, ಆತ್ಮಕಲ್ಯಾಣಕ್ಕಾಗಿ ಹೇಳಲ್ಪಟ್ಟಿವೆ. ನಮೋಕಾರ ಮಂತ್ರ ಯಾವುದರ ಸಾಧನ? ಆತ್ಮಕಲ್ಯಾಣದ ಸಾಧನ. ಇದನ್ನ ಓದಿದ ತಕ್ಷಣ ನಮಗೆ ಏನು ಪ್ರಾಪ್ತ ಆಗಬೇಕು? ಸಮ್ಯಕ್ ದರ್ಶನ ಆಗಬೇಕು, ಕಷಾಯ ಪರಿಣಾಮಗಳೆಲ್ಲ ಶಾಂತ ಆಗಬೇಕು, ಅವುಗಳ ನಾಶ ಆಗಬೇಕು, ಕಷಾಯ ಆಗಬಾರದು, ಇದು ಮುಖ್ಯ. ಕಷಾಯ ಆಗಬಾರದು, ಇದು ಮುಖ್ಯ. ಭಾವವಿಶುದ್ಧಿ ಕೆಡಬಾರದು, ಇದು ಮುಖ್ಯ. ಇದೆಲ್ಲ ಆಗ್ತಾ ಇದ್ರೆ ಮಂತ್ರವನ್ನು ಜಪಿಸುವುದು ಸಾರ್ಥಕ. ಇಂಥ ನಮೋಕಾರ ಮಂತ್ರದ ವಿಷಯದಲ್ಲಿ ಎರಡನೇ ಪಾಠವನ್ನು ಇಲ್ಲಿ ಪ್ರಶ್ನೋತ್ತರದ ರೂಪದಲ್ಲಿ ಹೇಳಿಕೊಟ್ಟಿದ್ದಾರೆ. ಪ್ರಶ್ನೆ 11ರಲ್ಲಿ ಜೈನ ಧರ್ಮದ ಮೂಲ ಮಂತ್ರ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ, ನಮೋಕಾರ ಮಂತ್ರವು ಜೈನ ಧರ್ಮದ ಮೂಲ ಮಂತ್ರವಾಗಿದೆ. 12ನೆಯ ಪ್ರಶ್ನೆಯಲ್ಲಿ ನಮೋಕಾರ ಮಂತ್ರವು ಯಾವ ಭಾಷೆ ಮತ್ತು ಛಂದಸ್ಸಿನಲ್ಲಿ ಇದೆ ಅದನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ, ನಮೋಕಾರ ಮಂತ್ರವು ಪ್ರಾಕೃತ ಭಾಷೆಯಲ್ಲಿ ಆರ್ಯ ಛಂದಸ್ಸಿನಲ್ಲಿ ಬರೆಯಲ್ಪಟ್ಟಿದೆ. ಎಂಥ ಛಂದಸ್ಸು? ಆರ್ಯ ಛಂದಸ್ಸಿನ ಹೆಸರು ಆರ್ಯ. ಛಂದಸ್ಸು ಅಂತಂದ್ರೆ ಯಾವುದೇ ಒಂದು ಲಯಬದ್ಧವಾಗಿ ಹಾಡುವಂತಹ, ಲಯ ಇರುವುದಕ್ಕೆ ಛಂದಸ್ ಅಂತಾರೆ. ಮತ್ತು ಯಾವುದರಲ್ಲಿ ಲಯಬದ್ಧ ಲಯ ಇಲ್ಲ ಒಂದರೊಳಗೆ, ಅದಕ್ಕೆ ಛಂದಸ್ ಅಂತನ್ನುಲ್ಲ. ಕವಿತೆಗಳಲ್ಲಿ ಒಂದು ಲಯಬದ್ಧವಾಗಿರತಕ್ಕಂಥ ಕವಿತೆ, ಇನ್ನೊಂದು ಪ್ರಾಸಬದ್ಧವಾಗಿರತಕ್ಕಂಥ ಕವಿತೆ, ಅನೇಕ ಪ್ರಕಾರವಾಗಿ ಕವಿತೆಗಳನ್ನ ಬರೀತಾರೆ. ಅದರೊಳಗೆ ಛಂದಸ್ಸು, ಆರ್ಯ ಛಂದಸ್ಸು ಅಂತಂದ್ರೆ ನಮೋಕಾರ ಮಂತ್ರದ ಒಂದು ಉಚ್ಚಾರಣೆಯಲ್ಲಿ ಯಾವ ಲಯಬದ್ಧವಾದ ಒಂದು ಉಚ್ಚಾರಣೆ ಆಗ್ತದೆ ಅದಕ್ಕೆ ಆರ್ಯ ಛಂದಸ್ಸು ಅಂತಂತಾರೆ. ಏನ ಯಾವ ಲಯ ಇದೆ ಅದ? ಯಾವ ಲಯ ಇದೆ ಅಂದ್ರೆ ಅದನ್ನ ಹೇಳಿಕೊಡ್ಬೇಕು. ಲಯ ಹೇಳಿ ಕೂತ್ಕೊಂಡಿದ್ದೀರಿ ಕೇಳಾಕ. ಲತಾ ಮಂಗೇಶ್ಕರ್ ಅಂದಿದ್ದಾರೆ ನೋಡಿ, ಅದು ನಿಮ್ಮ ಮೊಬೈಲ್ ಮೇಲೆ ಇದೆಯಲ್ಲ, ಅದೇ ಮೊಬೈಲ್ ಇಟ್ಕೊಳ್ಳಲು. ನಮೋಕಾರ ಮಂತ್ರ ಅಂತದಿಲ್ಲದ ಎಂತದ? ಎಷ್ಟೋ ಪ್ರಕಾರದ ಲಯಗಳನ್ನು ಇದಕ್ಕೆ ಹಚ್ಚಿ ಅನ್ನಬಹುದು. ಯಾವುದಾದ್ರೂ ಒಂದು ಅಂದ್ರೆ ಆಯ್ತು. ಆರ್ಯ ಛಂದಸ್ಸಿನ ಲಯ ದ್ರವ್ಯ ಸಂಗ್ರಹ ಅಂತಿರಲ್ಲ, ಆತರ ಜೀವಮ ಜೀವಮ ದವ್ವಂ ಜಿನವರ ವಸಹೇನ ಜೇನ ನಿದ್ದಿಟ್ಟಂ ದೇವಿಂದ ವಿಂದ ವಂದಂ ವಂದೇ ತಂ ಸವ್ವದಾ ಶಿರಸಾ. ಇದು ದ್ರವ್ಯ ಸಂಗ್ರಹ. ಇದೇ ತರ ಧಾಟಿಯನ್ನ ನಮೋಕಾರ ಮಂತ್ರಕ್ಕೂ ಹಚ್ಚಬಹುದು. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯಿ ಸವ್ವಸಾಹೂಣಂ. ಇದು ಆರ್ಯ ಛಂದ. ಇನ್ನು ಎಷ್ಟೋ ತರದಿಂದ ಲತಾ ಮಂಗೇಶ್ಕರ ಅವರು ಇವರೆಲ್ಲ ಹಚ್ಚಿ ಹಾಡಿದ್ದಾರೆ, ಅದನ್ನು ಮೊಬೈಲ್ದಿಂದ ತಿಳ್ಕೊಳ್ಬೇಕು. ಹದಿಮೂರನೇ ಪ್ರಶ್ನೆ, ನಮೋಕಾರ ಮಂತ್ರದಲ್ಲಿ ಯಾರಿಗೆ ನಮಸ್ಕರಿಸಲಾಗಿದೆ? ನಮೋಕಾರ ಮಂತ್ರದಲ್ಲಿ ಪಂಚಪರಮಿಷ್ಠಿಗಳಿಗೆ ನಮಸ್ಕರಿಸಲಾಗಿದೆ. ಇದರಲ್ಲಿ ಯಾರೊಬ್ಬ ವ್ಯಕ್ತಿಗೆ ನಮಸ್ಕರಿಸದೆ ಗುಣಗಳಿಗೆ ನಮಸ್ಕರಿಸಲಾಗಿದೆ. ಜೈನ ಧರ್ಮದಲ್ಲಿ ವ್ಯಕ್ತಿಯ ಪೂಜೆ ಇಲ್ಲ, ವ್ಯಕ್ತಿತ್ವದ ಪೂಜೆ ಇದೆ. ವ್ಯಕ್ತಿತ್ವ ಗುಣಗಳಿಂದ ಬರಲಿಕ್ಕೆ ಸಾಧ್ಯ, ವ್ಯಕ್ತಿತ್ವ ಗುಣಗಳಿಂದ ಹುಟ್ಟಲಿಕ್ಕೆ ಸಾಧ್ಯ. ಎಲ್ಲಿ ಗುಣಗಳಿವೆಯೋ ಅಲ್ಲಿ ನಮಸ್ಕಾರ ಮಾಡಬಹುದು. ಯಾಕೋ ಮೈಕ್ ನಂಬರ್ ಸರಿ ಇಲ್ಲ, 664 ಮೈಕ್ ನಂಬರ್ ಇದು ಅಷ್ಟೇ ಇದೆ. ಇನ್ನೊಂಚೂರು ನಮೋಕಾರ ಮಂತ್ರದಲ್ಲಿ, ಹಾ ಈಗ ಸರಿ ಇದೆ. ನಮೋಕಾರ ಮಂತ್ರದಲ್ಲಿ ಪಂಚಪರಮೇಷ್ಠಿಗಳಿಗೆ ನಮಸ್ಕರಿಸಲಾಗಿದೆ. ಜೈನ ಧರ್ಮ ವ್ಯಕ್ತಿತ್ವಕ್ಕೆ ನಮಸ್ಕಾರ ಮಾಡುತ್ತೆ, ವ್ಯಕ್ತಿಗೆ ಅಲ್ಲ. ಆಚಾರ್ಯರಿಗೆ ನಮಸ್ಕಾರ ಅಂದ ತಕ್ಷಣ ಯಾವುದೇ ವ್ಯಕ್ತಿ ವಿಶೇಷಕ್ಕೆ ನಮಸ್ಕಾರ ಇದರಲ್ಲಿಲ್ಲ. ವ್ಯಕ್ತಿ ವಿಶೇಷಕ್ಕಿಲ್ಲ, ವ್ಯಕ್ತಿತ್ವದ ವಿಶೇಷಕ್ಕೆ ಇದೆ. ವ್ಯಕ್ತಿತ್ವ ಅಂದರೆ ಗುಣ. ಮೂಲದಲ್ಲಿ ಎಷ್ಟು ಗುಣಗಳು ಬೇಕು ನಮಸ್ಕಾರ ಮಾಡಲಿಕ್ಕೆ? ಕಮ್ಮಿತ ಕಮ್ಮಿ ಗುಣ ಬೇಕಂತಂದ್ರೂ ರತ್ನತ್ರಯ ಬೇಕು. ರತ್ನತ್ರಯ ಇಲ್ಲದೆ ನಮಸ್ಕಾರ ಮಾಡಿಲ್ಲ ಯಾರಿಗೂ. ಅಸಂಜದಂ ನ ವಂದೇ, ಅಸಂಯಮಿ ಜೀವಿಗಳಿಗೆ ವಂದನೆ ಮಾಡಬಾರದು ಅಂತ ಹೇಳಿದಾರಲ್ಲ, ಅಸಂಯಮಿ ಜೀವಿಗಳು ವಂದನೀಯ ಅಲ್ಲ. ಅದಕ್ಕೆ ಸಮ್ಯಕ್ ದರ್ಶನವೂ ಬೇಕು, ಸಮ್ಯಕ್ ಜ್ಞಾನವೂ ಬೇಕು, ಸಮ್ಯಕ್ ಚಾರಿತ್ರವೂ ಬೇಕು. ಸಮ್ಯಕ್ ದರ್ಶನ ಜ್ಞಾನ ನಾಲ್ಕು ಗತಿಗಳಲ್ಲಿದೆ. ಇಷ್ಟು ಇದ್ರೂ ಕೂಡ ವ್ಯಕ್ತಿತ್ವ ಅಲ್ಲದು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಎರಡಿದ್ರೂ ಕೂಡ ವ್ಯಕ್ತಿತ್ವ ಅಲ್ಲ, ವ್ಯಕ್ತಿಯದು. ಇನ್ನು ವ್ಯಕ್ತಿತ್ವ ಅಂತಂದ್ರೆ ಮನುಷ್ಯ ಕೇವಲ ಸಮ್ಯಕ್ ದರ್ಶನದಿಂದ ಮತ್ತು ಜ್ಞಾನದಿಂದ ಪೂಜ್ಯನಾಗಲ್ಲ. ಮನುಷ್ಯ ಸಂಯಮದಿಂದ ಪೂಜೆ ಆಗ್ತಾನೆ. ಮನುಷ್ಯನ ಬದುಕಿನಲ್ಲಿ ಸಂಪೂರ್ಣ ಹಿಂಸೆ ಹೊರಟು ಹೋಗಿರಬೇಕು. 5 ಇಂದ್ರಿಯಗಳನ್ನು ಜಯಿಸಿರಬೇಕು. ಅಂದಾಗ ಸ್ವಂತದ ಹಿಂಸೆ ಇರೋಲ್ಲ. 5 ಇಂದ್ರಿಯಗಳನ್ನು ಜಯಿಸದ ಜೀವ ಸ್ವಂತದ ಹಿಂಸಕ, ಮತ್ತು 5 ಇಂದ್ರಿಯಗಳನ್ನು ಜಯಿಸಿದ ಅಂತಂದ್ರೆ ಅಹಿಂಸಕ. ಆಮೇಲೆ ಪ್ರಾಣಿಗಳನ್ನು ರಕ್ಷಿಸಬೇಕು, ಪಂಚಸ್ಥಾವರ ಕಾಯಿಕ ಜೀವಿಗಳನ್ನು ಮತ್ತು ತ್ರಸ ಜೀವಿಗಳನ್ನು ರಕ್ಷಿಸಬೇಕು. ಅಂದಾಗ ಆ ಜೀವ ಬಹಿರಂಗದಿಂದ ಅಹಿಂಸಕ, ಕಷಾಯದಿಂದ ಇಂದ್ರಿಯಗಳನ್ನು ಜಯಿಸದೇ ಇರುವುದರಿಂದ ಸ್ವಂತದ ಹಿಂಸಕ. ಕಷಾಯಗಳು ಯಾವುದನ್ನು ಘಾತ ಮಾಡ್ತವೆ? ಕಷಾಯ ಮೊದಲು ಆತ್ಮನನ್ನು ಘಾತ ಮಾಡ್ತವೆ. ಆತ್ಮನಲ್ಲಿ ಇರತಕ್ಕಂತಹ ಸುಖವನ್ನು ನಾಶ ಮಾಡಿ ದುಃಖಕ್ಕೆ ಎಳೀತವೆ. ಕ್ರೋಧ ಬಂತು, ಮೊದಲು ಯಾರದ ಹಿಂಸೆ ಆಯಿತು? ಆತ್ಮನ ಹಿಂಸೆ. ಆಮೇಲೆ ಆತ್ಮ ದುಃಖಿಯಾಯಿತು, ಮೊದಲು ಸುಖದಲ್ಲಿತ್ತು ಈಗ ದುಃಖಿಯಾಯಿತು. ಇನ್ನು ಇದೇ ಕ್ರೋಧ ಹೆಚ್ಚಾಯಿತು ಅಂತಂದ್ರೆ ಪರರ ಘಾತವನ್ನು ಮಾಡಬಹುದು. ಜಗತ್ತಿನಲ್ಲಿ ಯುದ್ಧಗಳು ಏನಾಗ್ತವಲ್ಲ, ಯುದ್ಧ ಆಗುವಾಗ ಸಿಟ್ಟಿನಿಂದ ಆಗ್ತವೆ. ಆದರೆ ಯುದ್ಧ ಮಾಡತಕ್ಕಂತಹ ಗುರಿ ಏನಿರ್ತದೆ? ಯಾವುದೇ ವಸ್ತುವನ್ನು ವಶಪಡಿಸಿಕೊಳ್ಳೋದು ವಸ್ತುವಿನ ಲೋಭದಿಂದ. ಲೋಭಕಷಾಯದ ಉದಯದಲ್ಲಿ ಗುರಿಯನ್ನಿಟ್ಟುಕೊಂಡು ಈ ದೇಶ, ಈ ಕ್ಷೇತ್ರ, ಈ ಜಾಗ ಇದನ್ನ ನಾವು ಕಬ್ಜಾ ಮಾಡಿಕೊಳ್ಳೋದಿದೆ, ಅದಕ್ಕಾಗಿ ಯುದ್ಧ ಬೇಕು, ಸೈನ್ಯ ಬೇಕು, ಬಾಂಬ್ಗಳು ಬೇಕು, ಬಂದೂಕುಗಳು ಬೇಕು, ಮತ್ತೇನೇನು ಬೇಕು, ಹಿಂಸಕ ಸಾಮಗ್ರಿಗಳು, ಅಸ್ತ್ರಶಸ್ತ್ರಗಳೆಲ್ಲ ಬೇಕು. ಇವುಗಳೆಲ್ಲ ಇದ್ದಾಗ ಆ ಕ್ಷೇತ್ರವನ್ನು ವಶಪಡಿಸಿಕೊಳ್ಳಬಹುದು. ನೇರವಾಗಿ ಸಿಗೋಲ್ಲ ಅಂತಂದ್ರೆ ಹಿಂಸೆಯಿಂದ ವಶಪಡಿಸಿಕೊಳ್ಳುವುದು. ಭಾರತದಲ್ಲಿರ್ತಕ್ಕಂಥ ಭಾರತೀಯರು ಯಾವ ಸಂಸ್ಕೃತಿಯವರು? ಅಹಿಂಸಾ ಸಂಸ್ಕೃತಿನೋ ಅಥವಾ ಹಿಂಸಾ? ಅನಾದಿ ಕಾಲದಿಂದ ಅಹಿಂಸಾ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಅದರ ಅನುಭೂತಿಯನ್ನು ಮಾಡುತ್ತಾ ಬಂದಿರತಕ್ಕಂತಹ ಇಲ್ಲಿಯ ಜನ, ಅಹಿಂಸಾ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಈ ಜನ ಎಂದಾದರೂ ಇತಿಹಾಸದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಪರರ ಭೂಮಿಯನ್ನು ಕಸಿದುಕೊಳ್ಳುವುದಕ್ಕಾಗಿ ಎಂದಾದರೂ ಯುದ್ಧ ಮಾಡಿದರೆ? ಆದರೆ ಪರಕೀಯರು ಭಾರತೀಯರ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಯುದ್ಧ ಮಾಡಿದರು ಇಲ್ಲೋ? ಎಷ್ಟು ಸಲ? ಲೆಕ್ಕಿಲ್ಲದಷ್ಟು ಸಲ. ಆದರೆ ಭಾರತೀಯರು ಮಾಡಿಲ್ಲ ಈ ತರದ ಕೆಲಸ. ಭಾರತೀಯ ಸಂಸ್ಕೃತಿ ಏನ್ ಅಂತದೆ ಅಂತಂದ್ರೆ, ಪರದೇಶಿಗಳಿಗೆ ನಿನ್ನ ವಸ್ತು ನಿನ್ನದು, ನನ್ನ ವಸ್ತು ನನ್ನದು, ನಿನ್ನದು ನಿನ್ನದಾಗಿರಲಿ, ನನ್ನದು ನನ್ನದಾಗಿರಲಿ. ಇನ್ನು ಹೆಚ್ಚು ಆಸೆ ಇತ್ತು ಅಂತಂದ್ರೆ, ಇತ್ತಗೋ ಸ್ವಲ್ಪ ಕಟ್ಟು ಮಾಡಿ ನಿನಗೆ ಕೊಡ್ತೀನಿ, ಆಶುಬೂರ್ಕ ಬೇಕು ಬೇಕು ಅಂತ ಅನ್ನುವಂತಹ ದೇಶಗಳಿಗೆ ತಮ್ಮ ದೇಶದ ಭೂಮಿಯನ್ನು ದಾನ ರೂಪದಲ್ಲಿ ಕೊಡುತ್ತಾ ಬಂದಿದೆ ಈ ದೇಶ. ಪಾಕಿಸ್ತಾನವನ್ನು ಅವರು ವಶಪಡಿಸಿಕೊಂಡ್ರು ಅಥವಾ ದಾನದಲ್ಲಿ ಕೊಟ್ಟರು? ದಾನದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಮತ್ತೊಬ್ಬರ ವಸ್ತುವನ್ನು ಅನ್ಯಾಯದಿಂದ, ಅತ್ಯಾಚಾರದಿಂದ, ಹಿಂಸಾ ಮೂಲಕ ವಶಪಡಿಸಿಕೊಳ್ಳತಕ್ಕಂತಹ ಭಾವ ಈ ಜನರಲ್ಲಿ ಎಂದೂ ಬಂದಿಲ್ಲ. ಆದರೆ ಯಾರು ಹಿಂಸಕರು, ಯಾರಿಗೆ ಪರವಸ್ತುವಿನ ಮೇಲೆ ಅತಿ ಆಸಕ್ತಿ ಇದೆಯೋ, ಯಾರ ಬದುಕಿನಲ್ಲಿ ಪರವಸ್ತುವಿನ ಅತಿ ಆಸಕ್ತಿ, ಅತ್ಯಂತ ಆಸಕ್ತಿ ಇದೆ, ಅಂಥ ಜನರಿಗೆ ವಸ್ತುವನ್ನು ಕೊಟ್ಟು ಶಾಂತ ಮಾಡಿದೆ ದೇಶ. ಜಗಳಾಡಬೇಡ, ಹಿಂಸಾ ಮಾಡಬೇಡ, ಬೇಕಾದರೆ ಇದೊಂದು ತುತ್ತು ತಗೊಂಡು ಹೋಗು, ತಿನ್ನು, ಒಂದು ತುತ್ತು ಕೊಟ್ಟು ಅಹಿಂಸಕನಾಗಿ ಬಾಳು, ಆಸೆಯನ್ನು ಬಿಡು, ಇದ್ದದರಲ್ಲೇ ಸಂತೋಷ ಪಡು, ಇಲ್ಲ ಅಂತಂದ್ರೂ ಬಾ ಕೊಡ್ತೀವಿ, ಬೇಡು ಸಹಾಯ ಮಾಡ್ತೀವಿ. ಈ ತರದ ಸಂಸ್ಕೃತಿ, ಈ ತರದ ಒಂದು ಸಂಸ್ಕಾರ, ಇದನ್ನ ಯಾರು ಹಾಕಿದ್ರು? ಅಹಿಂಸಾ ಸಂಸ್ಕೃತಿಯ ಮೂಲ ಬೀಜ ಬಿತ್ತುವವರು ಯಾರು? ಯಾವ ದೇಶದವರು? ಭಾರತ ದೇಶದವರು. ಮೂಲದಲ್ಲಿ ಯಾರು ಅವರು? ತೀರ್ಥಂಕರರು, ಶಲಾಕಾ ಪುರುಷರು. 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, ಕಿಮಿಚ್ಚಿಕ ದಾನವನ್ನು ಕೊಡುವವರು. ಚಕ್ರವರ್ತಿಗಳು ಮಹಾದಾನಿ, ತೀರ್ಥಂಕರರು ಮಹಾತ್ಯಾಗಿ. ಚಕ್ರವರ್ತಿಗಳು ಮಹಾದಾನಿ, ತೀರ್ಥಂಕರರುಗಳು ಮಹಾತ್ಯಾಗಿ. ದಾನ ಕೊಡ್ತಾ ಕೂತ್ಕೊಳ್ಳಿಲ್ಲ, ಎಲ್ಲ ವಸ್ತುವನ್ನೇ ಒಮ್ಮೆ ತ್ಯಾಗ ಮಾಡಿ ಹೋಗಿಬಿಟ್ರು. ಚಕ್ರವರ್ತಿ ಬಾ, ಏನ್ ಬೇಕು ಇದು ಬೇಕು, ಎಷ್ಟು ಬೇಡ್ತಾನೆ ಅಷ್ಟು, ಕಿಮಿಚ್ಚಿಕ ದಾನ ತಗೋ ಹೋಗು, ಸುಖದಿಂದ ಇರು, ನನ್ನ ರಾಜ್ಯದಲ್ಲಿ ಯಾವ ಒಂದೂ ಕೂಡ ಪ್ರಾಣಿ, ಯಾವ ಒಂದೂ ಕೂಡ ಜೀವ ದುಃಖದಿಂದ ಇರಬಾರದು ಅಂತ ಹೇಳಿ ಚಕ್ರವರ್ತಿಗಳು ದಾನ ಕೊಟ್ಟು ಕೊಟ್ಟು ಉಪಕಾರ ಮಾಡಿದರು. ತೀರ್ಥಂಕರರು ದಾನ ಕೊಟ್ಟು ಉಪಕಾರ ಮಾಡಲಿಲ್ಲ, ತ್ಯಾಗ ಮಾಡಿ ಉಪಕಾರ ಮಾಡಿದರು. ಯಾರು ಶ್ರೇಷ್ಠ? ತ್ಯಾಗಿಗಳು ಶ್ರೇಷ್ಠ ಅಥವಾ ದಾನಿಗಳು ಶ್ರೇಷ್ಠ? ದಾನದಕ್ಕಿಂತ ತ್ಯಾಗಕ್ಕೆ ಬೆಲೆ ಇದೆ. ಯಾರಿಗೆ ತ್ಯಾಗ ಮಾರ್ಗ ಆಗೋದೇ ಇಲ್ಲ, ಕಠಿಣ ಅಂತ ಅನಿಸ್ತದೆ, ಅವರಿಗೆ ದಾನ ಮಾರ್ಗ ಇದೆ. ದಾನ ಮತ್ತು ದಾನವು ಯಾರಿಗೆ ಕಠಿಣ ಆಯಿತು? ದಾನವು ಯಾರಿಗೆ ಕಠಿಣ ಆಯ್ತಲ್ಲ, ಅವರು ಧರ್ಮಾತ್ಮರೇ ಅಲ್ಲ, ಮನುಷ್ಯರೇ ಅಲ್ಲ. ಮನುಷ್ಯ ಮೂಲದಲ್ಲಿ ಆಗಬೇಕು ಅಂತಂದ್ರೆ ತ್ಯಾಗಿ ಆಗಬೇಕು, ತ್ಯಾಗಿ ಆಗಲಿಕ್ಕೆ ಆಗಲಿಲ್ಲ ಅಂತಂದ್ರೆ ದಾನಿ ಆಗಬೇಕು, ದಾನಿ ಆಗಲಿಕ್ಕೆ ಆಗಲಿಲ್ಲ ಅಂತಂದ್ರೆ ದಾನಿ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ನಾನು ಕೂಡ ದಾನ ಮಾಡಬಲ್ಲೆ ಅನ್ನತಕ್ಕಂತಹ ವಿಚಾರದಿಂದ ತನ್ನಲ್ಲಿರತಕ್ಕಂತಹ ಸುಖವನ್ನ ಮತ್ತೊಬ್ಬರಿಗೆ ಕೊಟ್ಟು ತಾನೂ ಸುಖಿಯಾಗಬೇಕು. ಜೀವೋ ಔರ್ ಜೀನಿಯದು. ದಾನ ಧರ್ಮ ಕೇವಲ ಸಾಹುಕಾರರಿಗಿದೆ ಅಂತಲ್ಲ, ಬಡವರಿಗೂ ಇದೆ. ಸಾಹುಕಾರರೇ ದಾನ ಮಾಡಬೇಕು, ಈಗೇನಿದೆ ಇಲ್ಲ. ದಾನ ಅಂತಂದ್ರೆ ಏನು? ತನ್ನಲ್ಲೇನಿದೆಯೋ ಅದರಲ್ಲಿಂದ 5% ತೆಗೆಯೋದು, ಇದು ದಾನ. ಯಾವುದೇ ಕ್ಷೇತ್ರದಲ್ಲಿ ಆಹಾರ ದಾನ ಎಷ್ಟು ಪ್ರಕಾರದ್ದು? ಆಹಾರ, ಔಷಧಿ, ಉಪಕರಣ, ಆವಾಸ, ದಾನಕ್ಕೆ ಯೋಗ್ಯವಾದ ವಸ್ತುಗಳು ಇಷ್ಟೇ. ಪಾತ್ರರಿಗೆ ದಾನ ಮಾಡಬೇಕು ಅಂತಂದ್ರೆ 4 ಪ್ರಕಾರದಿಂದ ಮಾಡಬಹುದು. ಸುಪಾತ್ರರಿಗೆ ಆಹಾರ, ಔಷಧಿ, ಉಪಕರಣ ಮತ್ತು ಆವಾಸದಾನ. ಆವಾಸದಾನ ಅಂದ್ರೆ ಬಂದ ತಕ್ಷಣ ಇರಲಿಕ್ಕೆ ಒಳ್ಳೆಯದಾದ ಸ್ಥಾನವನ್ನು ಕೊಡುವುದು, ಇದು ಆವಾಸದಾನ. ಒಳ್ಳೆಯ ಸ್ಥಾನ ಕೊಟ್ರೆ ಇದು ಆವಾಸದಾನ. ಅವರಿಗೆ ಏನ್ ಬೇಕಾಗಿದೆ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ, ಧರ್ಮವನ್ನು ಉಳಿಸಿಕೊಳ್ಳಲಿಕ್ಕೆ, ಅವರಿಗೆ ಮತ್ತೇನು ಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡಿ ಬೇಕಾಗುವಂತಹ ಧರ್ಮದ ರಕ್ಷಣೆಯ ವಸ್ತುಗಳನ್ನು ಕೊಡೋದು, ಇದು ಉಪಕರಣ ದಾನ. ಯಾವ್ಯಾವು? ತ್ಯಾಗಿಗಳಿಗೆ ಕೊಡುವಂತವು ಆಹಾರ, ಔಷಧಿ, ಆ ಉಪಕರಣ ದಾನದಲ್ಲಿ ಶಾಸ್ತ್ರ, ಪಿಂಚಿ, ಕಮಂಡಲು, ಇದು ತ್ಯಾಗಿಗಳಿಗೆ. ಗೃಹ ತ್ಯಾಗಿ ಮುನಿಗಳಿಗೆ, ಮುನಿಗಳಿಗೆ ಇದು. ಶುಲ್ಲಕರಿಗೆ, ಐಲಕರಿಗೆ, ಅರಿಕಾಗಳಿಗೆ ಅಲ್ಲ, ಇದು ಮುನಿಗಳಿಗೆ. ಅವರಿಗಂತೂ ಕೊಟ್ಟೇ ಕೊಡ್ತಾರೆ ಈ 3 ವಸ್ತುಗಳನ್ನು, ಪಿಂಚಿ, ಕಮಂಡ್ಲು, ಶಾಸ್ತ್ರ. ಕೊಡಲಿಕ್ಕೆ 3 ವಸ್ತುಗಳಿವೆ ಉಪಕರಣದ ಹೆಸರಿನಲ್ಲಿ. ಮೂರೇ ವಸ್ತುಗಳು. ಇವುಗಳನ್ನ ಯಾರಿಗೆ ಕೊಡ್ತೇವೆ ನಾವು? 3 ಕೊಡ್ತೇವೆ ಅಂತಂದ್ರೆ ಯಾರಿಗೆ ಕೊಡ್ತೀವಿ? ಮುನಿಗಳಿಗೆ ಅಷ್ಟೇ ಕೊಡ್ತೀವಿ. ಶುಲ್ಲಕರಿಗೆ ವಸ್ತ್ರನೂ ಕೊಡ್ತೀರಿ, ಪಾತ್ರೆಯನ್ನು ಕೊಡ್ತೀರಿ. ಐಲಕರಿಗೆ ವಸ್ತ್ರ ಅಷ್ಟು ಕೊಡ್ತೀರಿ. ಆಮೇಲೆ ಆರಿಕಾವುಗಳಿಗೆ ವಸ್ತ್ರ ಅಷ್ಟೇ ಕೊಡ್ತೀರಿ. ವಸ್ತ್ರ ಅಷ್ಟ ಕೊಟ್ರಿ ಅಲ್ಲ, ಮತ್ತೇನು ಕೊಟ್ರಿ ಏನು ಉಳಿದ ಪರಿಗ್ರಹದಲ್ಲಿ? ಏನು ಕೊಡ್ಲಿ? ಪಿಂಚಿ, ಕಮಂಡ್ಲು, ಶಾಸ್ತ್ರ, ವಸ್ತ್ರ. ಶಾಸ್ತ್ರ, ವಸ್ತ್ರ. ಆದರೆ ಶಾಸ್ತ್ರದಂತೆ ವಸ್ತ್ರನೂ ಉಪಕರಣೇನು? ಅದು ಪರಿಗ್ರಹ. ವಸ್ತ್ರಕ್ಕೆ ಉಪಕರಣ ಅಂತ ದಿಗಂಬರ್ ಜೈನ ಶಾಸ್ತ್ರಗಳಲ್ಲಿ ಬರೀಲಿಲ್ಲ. ತೀರ್ಥಂಕರ್ ಯಾರೂ ಕೂಡ ವಸ್ತ್ರವನ್ನ ಉಪಕರಣ ಅಂತ ಹೇಳಲಿಲ್ಲ. ಆ ವಸ್ತ್ರವನ್ನ ದಾನ ರೂಪದಲ್ಲಿ ನೀವು ಕೊಟ್ಟರೂ ಕೂಡ ಅದನ್ನ ಏನಂತ ಹೇಳಲಿಲ್ಲ, ಉಪಕರಣ ಅಂತ ಹೇಳಲಿಲ್ಲ, ಉಪಕರಣದ ಹೆಸರಿನಲ್ಲಿ ಅದನ್ನ ಹೇಳಲಿಲ್ಲ. ಇದು ಉಪಕರಣ ದಾನ ಈಗ ಕೊಡಬೇಕು ಅನ್ನುವಂತ ಉಪಕರಣ ಹೆಸರಿಡಲಿಲ್ಲ. ಅದಕ್ಕೆ ಪರಿಗ್ರಹ ಅಂದ್ರು. ಆದರೆ ಶ್ವೇತಾಂಬರ ಶಾಸ್ತ್ರದಲ್ಲಿ ವಸ್ತ್ರಕ್ಕೂ ಉಪಕರಣ ಅಂತ ಹೇಳಿಬಿಟ್ರು. ಇಲ್ಲೇ ಘೋಟಾಳೆ ಆಯ್ತು ನೋಡ್ರಿ. ಇನ್ನು ಉಪಕರಣ ಅಂತಂದ್ರೆ ಪರಿಗ್ರಹ ಅಲ್ಲ. ಪರಿಗ್ರಹ ಅಂತಂದ್ರೆ ಉಪಕರಣ ಅಲ್ಲ, ಉಪಕರಣ ಅಂತಂದ್ರೆ ಪರಿಗ್ರಹ ಅಲ್ಲ. ಅವರೇನ್ ಬರೆದ್ರು, ವಸ್ತ್ರ ತ್ಯಾಗಿಗಳಿಗೆ ವಸ್ತ್ರವನ್ನು ಕೊಡುವುದು ಕೂಡ ಉಪಕರಣ ದಾನ. ಯಾವ ತ್ಯಾಗಿಗಳಿಗೆ ಎಷ್ಟು ವಸ್ತ್ರ ಬೇಕೋ ಅಷ್ಟನ್ನು ಕೊಡುವುದು, ಇದು ಪರಿಗ್ರಹ ಅಲ್ಲ, ಇದು ಉಪಕರಣ ಅಂತ ಹೇಳಿದ್ರು. ಶಾಸ್ತ್ರದಲ್ಲಿ ಬರೆದ್ರು ಅದು ಉಪಕರಣ ಅಂತ, ಉಪದೇಶವನ್ನು ಹಾಗೆಯೇ ಕೊಟ್ರು. ಆಮೇಲೆ ಅಧ್ಯಂತ ಶಾಸ್ತ್ರ ಸತ್ ಶಾಸ್ತ್ರವೋ ಅಥವಾ ಅಸತ್ ಶಾಸ್ತ್ರ, ಅಸತ್ ಶಾಸ್ತ್ರ ವಿಪರೀತ ಕಥನವನ್ನ ಮಾಡುವ ಶಾಸ್ತ್ರವಾಯಿತು. ವಸ್ತು ಸ್ವರೂಪ ಹೇಗಿದೆಯೋ ಹಾಗೆಯೇ ಹೇಳಬೇಕಾಗಿತ್ತು, ಆದರೆ ಹೇಗೆ ಹೇಳಿದ್ದಾಯ್ತು, ಉಲ್ಟಾ ವಿಪರೀತ. ಜಗತ್ತಿನಲ್ಲಿ ಎಷ್ಟು ಧರ್ಮಗಳಿವೆ, ಎಷ್ಟು ಸಂಪ್ರದಾಯಗಳಿವೆ, ಎಷ್ಟು ಪರಂಪರೆಗಳಿವೆ, ಧರ್ಮದ ಹೆಸರಿನಲ್ಲಿವೆ, ಹೌದಲ್ಲ, ಎಲ್ಲ ಧರ್ಮದ ಹೆಸರಿನಲ್ಲೇ ಇವೆ. ಆದರೆ ವಸ್ತ್ರಕ್ಕೆ ಪರಿಗ್ರಹ ಅಂತ ಯಾರು ಹೇಳಿದ್ದಾರೆ ಅಂತ ಹೇಳಿ ನೋಡೋಣ. ವಸ್ತ್ರವನ್ನು ಪರಿಗ್ರಹ ಅಂತ ಯಾರು ಹೇಳಿದ್ರ, ಇದನ್ನು ಬಿಡೋದು ಒಳ್ಳೆಯದು, ಇದು ಪರಿಗ್ರಹ, ಇದು ಕೆಟ್ಟದು, ಇದು ಪಾಪಕ್ಕೆ ಕಾರಣ. ಪರಿಗ್ರಹ ಅಂತಕ್ಕಂಥದ್ದು ಪಾಪವೇ ಇದೆ, ವಸ್ತ್ರವು ಕೂಡ ಪಾಪಕ್ಕೆ ಕಾರಣ ಇದೆ, ಅದು ಆದ್ದರಿಂದ ಅದು ಪಾಪ, ವಸ್ತ್ರ ಪಾಪದ ಕಾರ್ಯ, ಪರಿಗ್ರಹ ಇದೆ ಅಂತ ಯಾರು ಹೇಳಿದ್ರು. ವಸ್ತ್ರ ಇದ್ರೂ ಕೂಡ ಭಗವಂತ ಅಂತ ಕರೆದ್ರು. ವಸ್ತ್ರ ಇರುವಂತಹ ವ್ಯಕ್ತಿಗೆ ವ್ಯಕ್ತಿತ್ವ ಅಲ್ಲ, ವಸ್ತ್ರ ಇರತಕ್ಕಂತಹ ವ್ಯಕ್ತಿಯೇ ಭಗವಂತ, ವಸ್ತ್ರ ಇರತಕ್ಕಂತಹ ವ್ಯಕ್ತಿಯೇ ಗುರು ಅಂತ ಕರೆದ್ರು. ಇಲ್ಲೋ ಈ ತರ ಕರೆದ್ರು. ಆದ್ರೆ ತೀರ್ಥಂಕರ್ ಏನ್ ಕರೆದ್ರು, ನೀವೇನ್ ಕರೆದ್ರಿ, ಆವಾಜ್ ಸ್ವಲ್ಪ ಸಟಿ ಮಾಡಪ್ಪ, ಯಾಕೋ ಗುಂಗ್ ಗುಂಗ್ ಮಾಡಕ್ಕೆ, ಎಲ್ಲಿ ಹೋದ, ಇನ್ನೂ ಸ್ವಲ್ಪ ಶಟ್ ಆಗಿಲ್ಲ ಇನ್ನು. ವ್ಯಕ್ತಿ ವಿಶೇಷ, ಚಮಸ್ವತ್ತು ಏನಾಕೆ, ಮೂವತ್ತಾರು ಗುಣ ಇದ್ರೆ ಮುಗೀತು, ಯಾರೇ ಇರಲಿ ಹೆಸರಿನಿಂದ ಅವರಿಗೆ ನಮಸ್ಕಾರ. ಕೇವಲ ಜ್ಞಾನಿಗಳಿಗೆ ನಮಸ್ಕಾರ, ಕೇವಲ ಜ್ಞಾನಿದ್ರೆ ಆಯಿತು, ಅವರು ತೀರ್ಥಂಕರ ಆಗಿರಲಿ, ಸಾಮಾನ್ಯ ಕೇವಲಿಗಳಾಗಿರಲಿ, ಯಾರೇ ಆಗಿರಲಿ, ಅರ್ಹಂತ ಪದ ಇದೆ. ಅರಿಹಂತ ಪದ ಅಂದ್ರೆ ಯಾವ ಪದ, ತೀರ್ಥಂಕರ ಪದ. ಅರಿಹಂತ ಪದ ಅಂತಂದ್ರೆ ಕೇವಲ ಜ್ಞಾನ ಪದ. ನಾಲ್ಕು ಘಾತಿ ಕರ್ಮಗಳನ್ನು ಜಯಿಸಿರುವ ಎಲ್ಲಾ ಜೀವಿಗಳು ಕೂಡ ಸರ್ವಜ್ಞ ಜೀವಿಗಳು, ಕೇವಲಿ ಜೀವಿಗಳು. ಇಂಥ ಕೇವಲಿ ಭಗವಂತರಿಗೆ ನಮಸ್ಕಾರ, ಮಾಡುವುದರಿಂದ ಅರಿಹಂತರಿಗೆ ನಮಸ್ಕಾರ ಆಗ್ತದೆ, ಅರಿಹಂತರಿಗೆ ನಮಸ್ಕಾರ ಮಾಡುವುದರಿಂದ ಕೇವಲ ಭಗವಂತರಿಗೆ ನಮಸ್ಕಾರ ಆಗುತ್ತೆ. ಇದೇ ವ್ಯಕ್ತಿತ್ವದ ನಮಸ್ಕಾರ. ನಮೋ ಅರಿಹಂತಾನಂ. ಅರಿಹಂತ ಅಂದರೆ ಯಾರೋ ಒಬ್ಬ ವ್ಯಕ್ತಿನೋ ಅಥವಾ ವ್ಯಕ್ತಿತ್ವವೋ? ಅದು ವ್ಯಕ್ತಿತ್ವ. ಅರಿಹಂತ ಇದೊಂದು ಪದ. ಆ ಪದದ ವ್ಯಕ್ತಿತ್ವ ಯಾರಲ್ಲಿ ಇದೆ ಅವರಿಗೆ ನಮಸ್ಕಾರ. ನಮೋ ಸಿದ್ಧಾನಂ, ಇದು ಕೂಡ ಒಂದು ಪದ. ಸಿದ್ಧ ಪದವುಳ್ಳ ಜೀವಗಳಿಗೆ ನಮಸ್ಕಾರ. ಯಾರೇ ಇರಲಿ, ಎಂಥವರೇ ಇರಲಿ, ಎಲ್ಲೇ ಇರಲಿ, ಯಾರೇ ಇರಲಿ, ಎಂಥವರೇ ಇರಲಿ, ಎಲ್ಲೇ ಇರಲಿ, ಎಂಥ ಸ್ಥಿತಿಯಲ್ಲೇ ಇರಲಿ, ಇಂಥ ಗುಣವನ್ನು ಹೊಂದಿದ್ರೆ ಅವರು ಸಿದ್ಧ ಪರಮೇಷ್ಠಿಗಳು. ಸಿದ್ಧರಿಗೆ ನಮಸ್ಕಾರ. ಸಾಧುಗಳಿಗೆ ನಮಸ್ಕಾರ. ಯಾರೇ ಇರಲಿ, ಎಂಥವರೇ ಇರಲಿ, ಎಲ್ಲೇ ಇರಲಿ, ರತ್ನತ್ರಯ ಇದ್ದಂಥವರಿಗೆ ನಮಸ್ಕಾರ. ಅದೇನು ಹಾಡ್ತಾರಲ್ಲ ಭಜನೆಗಳು, ಪಂಚ ನಮೋಕಾರ ಮಂತ್ರ. ಯಾರೇ ಇರಲಿ, ಎಲ್ಲೇ ಇರಲಿ, ಎಂಥವರೇ ಇರಲಿ, ಎಂಥ ಸ್ಥಿತಿಯಲ್ಲಿ ಇರಲಿ. ಎಂಥ ಸ್ಥಿತಿ ಅಂದ್ರೆ ತಪ್ಪು ಸ್ಥಿತಿಯಲ್ಲಿ ಇದ್ರೂ ನಡೀತದೆ. ಹಾಗೇನಿದೇನು, ಎಂಥ ಸ್ಥಿತಿಯಲ್ಲಿ ಇರಲಿ ಅವರಿಗೆ ನಮಸ್ಕಾರ. ಆದರೆ ಏನಿರಲಿ, ರತ್ನತ್ರ ಇರಲಿ. ರತ್ನತ್ರ ಇದ್ದಂಥ ಮುನಿಗಳು ಎಲ್ಲಿದ್ರೇನು, ಹೇಗಿದ್ರೇನು, ಯಾವ ಅವಸ್ಥೆಯಲ್ಲಿದ್ರೇನು ನಮಸ್ಕಾರಕ್ಕೆ ಯೋಗ್ಯಿದ್ದಾರೆ. ಗುಣಸ್ಥಾನ 6-7, 6-7 ಇತ್ತು ಅಂದ್ರೆ ಮುಗೀತು, ಅವರಿಗೆ ನಮಸ್ಕಾರ. ಉಳಿದವರಿಗೆ ನಮಸ್ಕಾರ. ಅವರಿಗೆ ನಮಸ್ಕಾರ, ಉಳಿದವರಿಗೆಲ್ಲ ನಮಸ್ಕಾರ. ಇದು ಒಗಟು ಗೊತ್ತಾಯ್ತಾ? ನಮಸ್ಕಾರ ರೀ, ಹಾಂ ಸಾಕು ರೀ. ಅದಕ್ಕಾಗಿ ಜೈನ ಧರ್ಮದ ನಮೋಕಾರ ಮಂತ್ರ ಅತ್ಯಂತ ಪವಿತ್ರ. ಮಂತ್ರರಾಜ, ಮಂತ್ರಾದಿ ಮಂತ್ರ, ಮಂತ್ರರಾಜ ಪವಿತ್ರ ಮಂತ್ರ, ಮಂಗಲ ಮಂತ್ರ, ಏಕೈಕ ಮಂತ್ರ, ಸರ್ವಶ್ರೇಷ್ಠ ಮಂತ್ರ, ಪರಮ ಮಂತ್ರ, ಸರ್ವ ಕಲ್ಯಾಣಕಾರಿ ಮಂತ್ರ. ಇದಕ್ಕೆ ಎಷ್ಟು ಹೆಸರುಗಳಿವೆ, ಸಾವಿರಾರು ಹೆಸರುಗಳಿವೆ ನಮಕಾರ ಮಂತ್ರಕ್ಕೆ, ಸಾವಿರಾರು ಹೆಸರುಗಳು. ಉಳಿದ ಮಂತ್ರಗಳೆಲ್ಲ ಈ ಮಂತ್ರದಿಂದ ಹುಟ್ಟಿರತಕ್ಕಂತಹ ಮಂತ್ರಗಳು. ಇದೇ ಮಂತ್ರದಿಂದ ಎಷ್ಟು ಮಂತ್ರಗಳು ಹುಟ್ಟಿವೆ? ಹಾ, ಇದ್ರೊಳಗೆ ಬಂದಿದೆ 16ನೇ ಪ್ರಶ್ನೆಯಲ್ಲಿ. ನಮೋಕಾರ ಮಂತ್ರದಿಂದ ಎಷ್ಟು ಮಂತ್ರಗಳು ಉತ್ಪತ್ತಿಯಾಗಿದೆ? ನಮೋಕಾರ ಮಂತ್ರದಿಂದ 84 ಲಕ್ಷ ಮಂತ್ರಗಳ ಉತ್ಪತ್ತಿಯಾಗಿದೆ. 84 ಲಕ್ಷ. ಯೋನಿಗಳ ಸಂಖ್ಯೆ ಎಷ್ಟು? 84 ಲಕ್ಷ. ಆ 84 ಲಕ್ಷ ಯೋನಿಗಳಲ್ಲಿ ಜೀವ ದುಃಖಿಯಾಗಿ ಪರಿಭ್ರಮಣೆ ಮಾಡಬಾರದು, ಭವಭವದಲ್ಲಿ ಸುತ್ತಬಾರದು, ಸಂಕಟದಲ್ಲಿ ಬೀಳಬಾರದು ಅಂಥೇಳಿಬಿಟ್ಟು ಒಂದೊಂದು ಯೋನಿಯಲ್ಲಿ ಯುದ್ಧವಾಗಲೂ ಕೂಡ ಒಂದೊಂದು ಮಂತ್ರವನ್ನು ಜಪ ಮಾಡಲಿ, ಜೀವಿಗಳ ಕಲ್ಯಾಣವಾಗಲಿ, 84 ಲಕ್ಷ ಯೋನಿಗಳಲ್ಲಿರುವ ಜೀವಿಗಳ ಕಲ್ಯಾಣ ಆಗಲಿ ಅಂತ ಹೇಳಿಬಿಟ್ಟು ಅದರಿಂದ ಮಂತ್ರಗಳನ್ನು ಎಷ್ಟು ತೆಗೆದಿದ್ದಾರೆ? 84 ಲಕ್ಷ ಮಂತ್ರಗಳನ್ನು ತೆಗೆದಿದ್ದಾರೆ. ಅದಕ್ಕಾಗಿ 84 ಲಕ್ಷ ಮಂತ್ರಗಳೆಲ್ಲ ನಮೋಕಾರ ಮಂತ್ರದಿಂದ ಹುಟ್ಟಿವೆ ಅಂದ ಮೇಲೆ, ನಮೋಕಾರ ಮಂತ್ರದಿಂದ ಹುಟ್ಟಿದ್ವಿ ಅಂದ ಮೇಲೆ ಒಂದು ನಮೋಕಾರ ಮಂತ್ರವನ್ನು ಜಪ ಮಾಡಿದರೆ ಎಷ್ಟು ಮಂತ್ರಗಳ ಜಪ ಮಾಡಿದಂತೆ ಆಯಿತು? 84 ಲಕ್ಷ. ಅದಕ್ಕಾಗಿ ನಮೋಕಾರ ಮಂತ್ರವನ್ನು ಬಿಟ್ಟು ಎಂದು ಯಾವ ಮಂತ್ರವನ್ನು ಜಪಿಸುವಂತ ಅವಶ್ಯಕತೆ ಇಲ್ಲ. ಒಂದು ನಮೋಕಾರ ಮಂತ್ರ ಜಪ ಮಾಡಿದ್ರೆ ಅಂದ್ರೆ ಮುಗೀತು. 84 ಲಕ್ಷ ಮಂತ್ರಗಳ ಜಪ ಮಾಡಿದಂತೆ. ಒಬ್ಬೊಬ್ರು ಒಂದೊಂದು ಬೇರೆ ಹಾಕ್ತಾರಲ್ಲ ಜಪ, ಏನು ಹಸಿ ಔಸ ಅಂದ್ರೆ ಹಸಿದಾಗ ಹಸಿ ಔಸ. ಹಸಿದಾಗ ಹಸಿ ಔಸ, ಆರಾಮದಿಂದಿದ್ದಾಗ ಅರಂತ ಅರಂತ. ಒಳ್ಳೆಯದಾಗಿ ಇಟ್ಟಿದೀವಿ ನಮ್ಮನ್ನೆಲ್ಲ. ಯಾವ ಮಂತ್ರವನ್ನು ಜಪ ಹಾಕಬೇಕಾಗಿಲ್ಲ. ತೀರ್ಥಂಕರ ಏನ್ ಹೇಳ್ತಾರೋ, 35 ಅಕ್ಷರಗಳ ಈ ಮಹಾಮಂತ್ರದ ಜಪ ಹಾಕಿತು ಅಂತಂದ್ರೆ ಇನ್ನು ನಿಮಗೆ ಯಾವ ಮಂತ್ರನೂ ಬೇಕಾಗಿಲ್ಲ. ಇದನ್ನ ಜಪ ಹಾಕುವಾಗ ಎಲ್ಲಾ ಪರಮಿಷ್ಠಿಗಳು ಬಂದ್ರು. ಯಾರು ಉಳಿದ್ರೇನ? ಎಲ್ಲಾ ಶುದ್ಧರು ಬಂದ್ರು. ಹಿಂದಾದವರು, ಈಗ ಆಗ್ತಾ ಇದ್ದವರು, ಮುಂದೆ ಆಗುವಂತವರು, ಎಲ್ಲಾ ಶುದ್ಧ ಪರಮಿಷ್ಠಿಗಳು ಕೂಡ ಬಂದ್ರು. ಇನ್ಯಾರು ಉಳಿದ್ರು? ಎಲ್ಲಾ ಸಾಧುಗಳು ಬಂದ್ರು, ಎಲ್ಲಾ ಉಪಾಧ್ಯಾಯ ಬಂದ್ರು, ಎಲ್ಲಾ ಆಚಾರ್ಯ ಪರಮೇಷ್ಠಿಗಳು ಬಂದ್ರು, ಎಲ್ಲಾ ಅರ್ಹಂತರು ಬಂದ್ರು. ಮೂರೂ ಕಾಲದವರು, ವರ್ತಮಾನ ಭೂತ ಭವಿಷ್ಯತ್, ಮೂರೂ ಕಾಲದವರು ಬಂದ್ರಂದ್ಮೇಲೆ ಇದಕ್ಕಿಂತ ಉತ್ಕೃಷ್ಟ ಮಂತ್ರ ಇನ್ಯಾವುದು ಬೇಕು? ಇದನ್ನ ಬಿಟ್ಟು ಮತ್ತೊಂದು ಮಂತ್ರಕ್ಕೆ ಕೈ ಹಾಕೋದು ಅಂತಂದ್ರೆ ನಮೋಕಾರ ಮಂತ್ರದ ಮಹಿಮೆಯನ್ನ ಕಮ್ಮಿ ಮಾಡಿದಂತೆ ಆಗುತ್ತೆ. ಇದರೊಳಗೆ ಏನೋ ಶಕ್ತಿ ಕಮ್ಮಿ ಇದೆ ಅಂತ ಅಂದಂಗಾಯ್ತಲ್ಲ. ನಾವು ಹಸಿ ಔಸ ಮಾಡೋಣ್ರಿ. ಹಸಿ ಔಸ ಇದ್ರೊಳಗೆ ಏನಾಗಿತ್ತು? ನಮೋಕಾರ ಮಂತ್ರ ಇಲ್ದಲ್ಲಿ ಏನು ಕಮ್ಮಿ ಇತ್ತೇನ? ಇಲ್ಲ. ಅದರ ಮೇಲಿನ ಶ್ರದ್ಧೆ ಯಾಕೆ ಕಮ್ಮಿ ಆಯ್ತು? ಮತ್ತೊಂದ್ರಿಂದ ಏನಾದರೂ ವಿಶಿಷ್ಟ ಸಿಗ್ತದೆ ಅಂತ ಅನ್ನುವಂತ ಕಲ್ಪನೆ ಬಂದಾಗ ಅದರ ಮಹತ್ವ ಕಮ್ಮಿ ಆಯ್ತಲ್ಲ. ಒಂದು ನಮೋಕಾರ ಮಂತ್ರ ಸಾಕು. 35 ಅಕ್ಷರಗಳಿವೆ, 5 ಪದಗಳಿವೆ. ಇದಕ್ಕಿಂತ ಹೆಚ್ಚಿನ ದೊಡ್ಡ ಮಂತ್ರ ಜಗತ್ತಿನಲ್ಲಿ, 3 ಲೋಕದಲ್ಲಿ ಯಾವುದೂ ಇಲ್ಲ. ಎಷ್ಟು ಶ್ರದ್ಧಾ ಇರಬೇಕು? ಅಕಾಟ್ಯ ಶ್ರದ್ಧೆ ಇರಬೇಕು. ಎಂಥ ಶ್ರದ್ಧೆ ಇರಬೇಕು? ಅಂಜನ್ ಚೋರನಂತ ಶ್ರದ್ಧೆ ಇರಬೇಕು. ಪಾಪ ಅಂಜನ್ ಚೋರನಿಗೆ ನಮೋಕಾರ ಮಂತ್ರ ಗೊತ್ತಿರಲಿಲ್ಲ, ಉಚ್ಚಾರಣೆ ಮಾಡೋದೇ ಗೊತ್ತಿಲ್ಲ, ಮಂತ್ರವನ್ನು ಎಂದು ಕೇಳಿರಲಿಲ್ಲ. ಮುಂದೆ ಇದ್ದವನು ಹೇಳಿದ, ಇದು ನಮೋಕಾರ ಮಂತ್ರ, ನಾನು ಓದಿ ತೋರಿಸ್ತೀನಿ, ನೀನು ತಗೋ, ಮರ ಹತ್ತು, ಅಲ್ಲಿ ಕೂತ್ಕೋ, ಎಲ್ಲಿ ಮ್ಯಾಲೆ ಅದೊಳಗೆ ಕೂತ್ಕೋ, ಮತ್ತು ಈ ತಲವಾರ ತಗೋ, ಅದನ್ನೆಲ್ಲ ಕಟ್ ಮಾಡು, ಬೀಳುವಾಗ ವಿದ್ಯಾಸಿದ್ಧ ಆಗ್ತದೆ, ಆದರೆ ಈ ಮಂತ್ರ ತಗೋ. ತಗೊಂಡು ಬಿಟ್ಟ. ಕಲ್ತವನು ಅಲ್ಲ, ಓದಿದವನು ಅಲ್ಲ, ಮಂತ್ರ ಓದಾಕ ಬರಲ್ಲ, ಉಚ್ಚಾರಣೂ ಬರಲ್ಲ, ಉಚ್ಚಾರಣೂ ಗೊತ್ತಿರಲಿಲ್ಲ, ಮರ ಹತ್ತಿದ. ಏನ ಇವನೇನು ಹೇಳಿದಲ್ಲ ಅದನ್ನು ಕೇಳಿದ, ಮರ ಹತ್ತಿದ. ಮರ ಹತ್ತಿಬಿಟ್ಟು ಇವನೇನು ಅಂದಿದಾನಲ್ಲ ಅದು ಏನು ಇಷ್ಟ ಅಂದಿದಾನ ನನಗೆ ಇಷ್ಟ ಗೊತ್ತು. ಆಡಂ ತಾಡಂ ಆಡಂ ತಾಡಂ ನಮೋ ನಮೋ ಆಡಂ ತಾಡಂ ಏನೋ ಅಂದುಬಿಟ್ಟಿದಾನ. ಒಟ್ಟ ಇದ ಮಂತ್ರ ಇದ್ರ ಮೇಲೆ ನನಗೆ ಪಕ್ಕಾ ಶ್ರದ್ಧಾ ಐತಿ, ನಾ ಹತ್ತೇನೆ ಮರ ಅಂತ ಅಂದ್ಬಿಟ್ಟ. ಮ್ಯಾಲೆ ಹೋದ, ನಮೋಕಾರ ಮಂತ್ರ ಅಣಕು ಬರ್ತಿರ್ಲಿಲ್ಲ, ಉಚ್ಚಾರಣೆ ಗೊತ್ತಿಲ್ಲದಂತಹ ಮನುಷ್ಯನಿಗೆ ವಿದ್ಯಾಸಿದ್ದಾಯ್ತು. ಆಡಂ ತಾಡಂ ಕಶೂನ ಜಾನಂ ಶೇಟ್ ವಚನ್ ಪರಮಾನು. ಇದು ನಮೋಕಾರ ಮಂತ್ರ ಇದೆ, ನಮೋಹರಂತ ನಮೋಹರ ಸಿದ್ಧಾನ ನಮೋಹರಿ ಏನು ಹೇಳ್ತಾ ಇದೆಯಲ್ಲ, ಇದು ನಮ್ಗೆ ಏನು ಗೊತ್ತಿಲ್ಲ. ಆದ್ರೆ ಈ ಮಂತ್ರವನ್ನ ಶೇಡ್ಜಿ ಹೇಳಿದ್ದಾನೆ ಅಂತಂದ್ರ ಇದು ನಕ್ಕಿ ಪಕ್ಕಾ ನನಗೆ ವಿದ್ಯಾಸಿದ್ಧ ಮಾಡಿಕೊಳ್ಳಿಕ್ಕೆ ಕಾರಣ ಆಗ್ತದೆ, ನಿಮಿತ್ತ ಆಗ್ತದೆ ಅಂತ ಹೇಳಿ ಮರ ಹತ್ತಿ ಕೂತ್ಕೊಂಡು ಬಿಟ್ಟ. ಶಾಸ್ತ್ರದಿಂದ ಆಡಂ ತಡಂ ಕೊಚ್ಚನು ಜಾನಂ ಶೇಟ್ ವಚನ ಪರಮಾನು, ಎಲ್ಲ ಕಟ್ಟಾಯ್ತು. ಕೆಳಗೆ ಬೀಳ್ತಾ ಇರುವಾಗ ವಿದ್ಯಾ ಬಂದ ರಕ್ಷಣೆ ಮಾಡಿತು. ಶ್ರದ್ಧಾ ಮೂಲ. ನಮೋಕಾರ ಮಂತ್ರ ಬರಲಿ ಅಥವಾ ಬರದೇ ಇರಲಿ ಏನು ಬೇಕು? ಶ್ರದ್ಧೆ ಬೇಕು. ನಮೋಕಾರ ಮಂತ್ರ ಯಾರಿಗೆ ಬರ್ತದೆಯಲ್ಲ ಅವರ ಮೇಲಿನೂ ಶ್ರದ್ಧಾ ಇಟ್ರಿ ಅಂತಂದ್ರ ಅದರ ಫಲ ಇದೆ. ನಮೋಕಾರ ಮಂತ್ರ ಬರೆದಿದ್ರು ಬಂದವರ ಮೇಲೆ ಶ್ರದ್ಧೆ ಇಟ್ಟವರಿಗೂ ಕೂಡ ಫಲ ಇದೆ. ಇದಕ್ಕೆ ಜ್ವಲಂತ ಉದಾಹರಣೆ ಅಂತಂದ್ರೆ ಅಂಜನ್ ಚೋರ. ಅಂಜನ್ ಚೋರ್ ಇನ್ನೇನ್ ಬೇಕು? ಇಲ್ಲಿ ನಮೋಕಾರ ಮಂತ್ರ ಯಾರಿಗೆ ಬರುಲ್ದವರಿದ್ದೀರಿ? ಯಾರು ಒಬ್ರು ಇಲ್ಲ, ಎಲ್ಲರಿಗೂ ಬರ್ತದಿಲ್ಲ. ಅಂಜನ್ ಚೋರ್ಕಿಂತ ನೀವು ಶ್ರೇಷ್ಠ ಇದ್ದೀರೋ ಅಥವಾ ಅಶ್ರೇಷ್ಠ ಅವನಿಗಷ್ಟು ಗೊತ್ತಿರಲಿಲ್ಲ. ವಿದ್ಯಾಸಿದ್ಧ ಮಾಡಿಕೊಂಡು ಸುಮೇರು ಪರ್ವತದ ಅಕೃತ್ರಿಮ ಚೈತಾಲಯಗಳ ದರ್ಶನಕ್ಕೆ ಹೋಗಿಬಿಟ್ಟ. ಆ ಸೇಟ್ ಅಲ್ಲಿ ಪೂಜಾ ಮಾಡ್ಲಿಕ್ಕೆ ಹೋಗಿದ್ದ ಬೆಳಿಗ್ಗೆ, ಬೆಳಗಿನ ಜಾವದಲ್ಲಿ ನಿತ್ಯ ಹೋಗ್ತಿದ್ದ. ಪೂಜೆನ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದ. ದ್ವಾರದ ಮುಂದೆ ಬಂದಾಗ, ದ್ವಾರದ ಮುಂದೆ ಬಂದ ತಕ್ಷಣ ಮುಂದೆ ಅಂಜನ್ ಚೋರ್ ಕಂಡು ಬಂದ. ಆತನನ್ನು ನೋಡಿದ್ದ ಆ ಸೇಠ, ಎಂದೋ ನೋಡಿದಂಗಾಗಿತ್ತು ಇವನನ್ನು. ಆದ್ರೆ ಚೋರ ಚೋರ ಅಂತಿದ್ರು ಇವನಿಗೆ. ಈ ಚೋರ ಇಲ್ಲಿ ಹೆಂಗ ಬಂದ? ಚೋರಿ ಮಾಡಕ್ ಬಂದೇನಾ ಇಲ್ಲಿ ಸುಮೇರು ಪರ್ವತದ ಮೇಲೆ? ಸಂಶಯ ಆಯ್ತು, ಈತ ಇಲ್ಲಿ ಹೇಗೆ? ಆಶ್ಚರ್ಯ ಆಯ್ತು, ಸ್ತಬ್ಧ ಆದ. ನೋಡು ನೋಡುವಷ್ಟರಲ್ಲಿ ಕೈ ಜೋಡಿಸ್ಕೊಂಡು ಬರ್ತಿದ್ದ. ಜೈ ಜಿನೇಂದ್ರ, ಜೈ ಜಿನೇಂದ್ರ, ಜಯ ಚರಣ ಸ್ಪರ್ಶ ಮಾಡಿ ಜೈ ಜಿನೇಂದ್ರ ಮಾಡಿದ. ಅವನು ಕೇಳ್ತಾನೆ, ನೀನು ಇಲ್ಲಿ ಹಾಗೆಪ್ಪ, ಯಾವ ತರ ಬಂದಿಲ್ಲಿ? ಸೇಡ್ಜಿ ಚರಣ ಸ್ಪರ್ಶ ಮಾಡಿ, ಎಲ್ಲ ನಿಮ್ಮ ಕೃಪಾದಿಂದ, ಆಶೀರ್ವಾದ ಅಲ್ಲ, ನಿಮ್ಮ ಅನುಕಂಪ, ನಿಮ್ಮ ಕೃಪಾ ಆಗಿತ್ತು ಇತ್ತು, ಆದ್ದರಿಂದ ನಾನು ಇಲ್ಲಿ ಬಂದೆ. ನೀವು ಯಾರ ಮೇಲೆ ಕೃಪಾ ಮಾಡಿದ್ರಲ್ಲ ಆ ವ್ಯಕ್ತಿ ನನಗೆ ಸಿಕ್ಕಿದ್ದ, ಅವನಿಂದ ನಿಮ್ಮ ಕೃಪೆ ನನಗೆ ಸಿಕ್ಕಿತು. ಇದು ಪರಂಪರಾದಿಂದ ಸಿಕ್ಕಿತು, ಪರಂಪರಾ ಕೃಪಾ ನಿಮ್ದಿತ್ತು, ಆ ಪರಂಪರಾ ಕೃಪೆಯ ಆಧಾರದಿಂದ ನಾನು ಇಲ್ಲಿ ಇವತ್ತು ಬಂದಿದ್ದೇನೆ ಅಂತಂದ. ನಾನು ಈ ಕ್ಷೇತ್ರವನ್ನು ಎಂದೂ ನೋಡಿರಲಿಲ್ಲ, ಆದರೆ ನೋಡ್ತಾ ಇರೋದು ನನ್ನ ಭಾಗ್ಯ, ನನ್ನ ಪುಣ್ಯ. ನಮೋಕಾರ ಮಂತ್ರವರಿಗೂ ಇವತ್ತು ದರ್ಶನ ಬಂದ, ನಮೋಕಾರ ಮಂತ್ರ ಬರುವಂತವರಿಗೂ ದರ್ಶನ ಆಗ್ತಾ ಇಲ್ಲ. ಚತುರ್ಥ ಕಾಲದೊಳಗೆ ಯಾರಿಗೆ ನಮೋಕಾರ ಮಂತ್ರ ಬರಲಾಗ್ತಿತ್ತು ಅಂಥವ್ರು ಸುಮೇರು ಪರ್ವತದ ದರ್ಶನಕ್ಕೆ ಹೋದ್ರು. ಪುಣ್ಯನೂ ಇರಬೇಕಲ್ಲ, ಅದೂ ಅಲ್ಲದ ಬೆಳಿಗ್ಗೆ ಕ್ಲಾಸ್ ನಡೆದಿತ್ತಲ್ಲ ಸೌನನ, ಸೌನನು ಬೇಕಲ್ಲ. ಈಗ ಸೌನನು ಸೌನನ್ನು ಇಲ್ಲ, ಯಾನ್ ಹೇಳಿದ್ರೆ ಸಹನ್ನು ಇಲ್ಲ, ಎರಡೂ ಇಲ್ಲ. ಯಾವುದೂ ಒಂದು ಯಾರಾದ್ರೂ ಏನಾದ್ರೂ ಅಂದ್ರೆ ಸಹನ್ ಇಲ್ಲ. ವಿದ್ಯಾಸಿದ್ಧ ಮಾಡ್ಕೋಬೇಕು ಅಂತಂದ್ರೆ ಸೌನನಿಲ್ಲ. ಅಂದ್ರೆ ಉಳಿತೇನು ಉಳಿತು ಒಂದ ಯಾರು ಯಾರಾದ್ರೂ ಏನಾದ್ರೂ ಅಂದಂತ ಅಂದ್ಬಿಟ್ರು ಅಂತಂದ್ರೆ ಸಹನನಿಲ್ಲ, ಸಹನನಿಲ್ಲ. ಹೆಚ್ಚಂದ್ರ ಅಂತರ ಹಣನ್ ಒಂದ ಇದೆ. ಹೆಚ್ಚು ಏನಾದ್ರೂ ಅಂದ್ಬಿಟ್ರ ಅಂತಂದ್ರೆ ಹಣನ. ಇವತ್ತು ಹಣನ ಅಷ್ಟೇ ಉಳಿದಿದೆ, ಸಹನನ್ ಉಳಿದಿಲ್ಲ, ಸಹನ ಉಳಿದಿಲ್ಲ, ಹಣನ ಒಂದ ಉಳಿದಿದೆ. ಇದು ಪಂಚಮ ಕಾಲ. ಹನನ ಅಂದರೆ ಹಿಂಸೆ. ಪಂಚಮ ಕಾಲದಲ್ಲಿ ಹಿಂಸೆ ಜಾಸ್ತಿ, ಅಹಿಂಸೆ ಕಮ್ಮಿ. ಏನ್ ಮಾಡೋದು, ಹೀಗಾಗಿದೆ ನೋಡಿ. ನಮ್ಮ ಸ್ಥಿತಿ, ನಮಕಾರ ಮಂತ್ರ ಬಂದ್ರೂ ಏನು ಉಪಯೋಗ ಇಲ್ದಂಗಾಗಿತಿ. ಯಾಕೆ ಜಮಸೋತು ಎಷ್ಟನೇ ಪ್ರಶ್ನೆ? 14ನೇ ಪ್ರಶ್ನೆ. ನಮೋಕಾರ ಮಂತ್ರವನ್ನು ಯಾರು ರಚಿಸಿದರು? ನಮೋಕಾರ ಮಂತ್ರವನ್ನು ಯಾರೂ ರಚಿಸಿಲ್ಲ. ಇದು ಅನಾದಿ ನಿಧನ ಮಂತ್ರವಾಗಿದೆ. ಆದರೆ ಷಟ್ಖಂಡಾಗಮದಲ್ಲಿ ಮಂಗಲಾಚರಣವಾಗಿ, ಹಾ ಸರಿ ಇದೆ, ಈಗ ಬಿಟ್ಬಿಡೋದು, ಮಂಗಲಾಚರಣವಾಗಿ ಮೊತ್ತ ಮೊದಲಿಗೆ ಲಿಪಿಬದ್ಧಗೊಳಿಸಿದವರು ಆಚಾರ್ಯ ದರ್ಶೇನರ ಶಿಷ್ಯರಾದ ಮುನಿ ಪುಷ್ಪದಂತರು. ದರ್ಶೇನಾಚಾರ್ಯರು ಷಟ್ಖಂಡಾಗಮದ ವಿಷಯವನ್ನು ಉಪದೇಶ ಮಾಡಿದರು ಇಬ್ಬರು ಶಿಷ್ಯರಿಗೆ, ಪುಷ್ಪದಂತ ಮತ್ತು ಭೂತವಲಿ. ಈ ಶಿಷ್ಯರಿಗೆ ಉಪದೇಶ ಮಾಡಿದ ನಂತರ ಶಾಸ್ತ್ರವನ್ನು ಲಿಪಿಬದ್ಧ ಮಾಡುವಾಗ ಆ ಷಟ್ಖಂಡಾಗಮದ ಆದಿಯಲ್ಲಿ ಮಂಗಲಾಚರಣ ರೂಪದಲ್ಲಿ ನಮೋಕಾರ ಮಂತ್ರವನ್ನೇ ಬರೆದರು ಪುಷ್ಪದಂತಾಚಾರ್ಯರು. ಅಲ್ಲಿ ನಮಗೆ ಪ್ರಾಪ್ತ ಆಗ್ತದೆ. ಆದರೆ ರಚನೆ ಮಾಡಿದವರು ಯಾರು ಅಂತಂದ್ರೆ ಪುಷ್ಪದಂತ ಭೂತಿಬಲಿಗಳಲ್ಲ. ಈ ನಮೋಕಾರ ಮಂತ್ರವನ್ನ ಅನಾದಿ ಕಾಲದಿಂದ ಎಲ್ಲರೂ ಉಚ್ಚಾರಣೆ ಮಾಡುತ್ತಿದ್ರು. ಸಾಧುಗಳಿಗೆ ನಮಸ್ಕಾರ ಮಾಡುವಾಗ ಪ್ರಾಕೃತ ಭಾಷೆಯಲ್ಲಿ ನಮೋ ಲೋಯೆ ಸೌ ಸಾವು ನಮ್ ಅಂತಿದ್ರು. ಅನಾದಿ ಕಾಲದಿಂದ ಬಂದಿದೆ. ಇನ್ನು ಈ ಮಂತ್ರವನ್ನ ಭಾಷಾ ಚೇಂಜ್ ಮಾಡಿಕೊಂಡು ಮಾಡಬೇಕು ಅಂತಂದ್ರೆ ಅದು ಕೂಡ ಮಂತ್ರ. ಹಿಂದಿಯಲ್ಲಿ ಮಂತ್ರ ಇರಲ್ಲ, ಏನ್ ಪ್ರಾಕೃತ ಭಾಷೆಯಲ್ಲಿದ್ರೂ ಅದು ಮಂತ್ರ, ಸಂಸ್ಕೃತ ಭಾಷೆಯಲ್ಲಿದ್ರೇ ಅದು ಮಂತ್ರ, ಹಾಗೇನಿಲ್ಲ. ಹಿಂದಿ ಭಾಷೆಯಲ್ಲಿನೂ ಮಂತ್ರ ಆಗಬಹುದು. ಯಾವ ತರ? ಸಿದ್ಧರಿಗೆ ನಮಸ್ಕಾರ ಮಂತ್ರ ಆಯ್ತು. ನಮೋ ಸಿದ್ಧಾನಂ, ಇದರ ಅನುವಾದ ಏನು? ಸಿದ್ಧರಿಗೆ ನಮಸ್ಕಾರ. ಇದೇನು ಮಂತ್ರ ಅಲ್ಲ, ಇದು ಮಂತ್ರ ಇದೆ, ಇದೇನು ತಪ್ಪಲ್ಲ. ಆಮೇಲೆ ಇದನ್ನು ಜಪ ಮಾಡಬೇಕೇನು? ಮಾಡಿದ್ರೆ ಏನು ತಪ್ಪಿದೆ ಅನ್ಕೋತ್ಕೊಂಡು ಸಿದ್ಧರಿಗೆ ನಮಸ್ಕಾರ, ಸಿದ್ಧರಿಗೆ ನಮಸ್ಕಾರ, ಸಿದ್ಧರಿಗೆ ನಮಸ್ಕಾರ, ಸಿದ್ಧರಿಗೆ ನಮಸ್ಕಾರ, ಇದೇ ಮಂತ್ರ. ಇದು ಹಿಂದಿಯಲ್ಲಿದೆ, ಅದು ಪ್ರಾಕೃತದಲ್ಲಿದೆ, ಕನ್ನಡದಲ್ಲಿ ಅದು ಕನ್ನಡದಲ್ಲಿ ಆಯ್ತಲ್ಲ. ಹಿಂದಿಯಲ್ಲಿ ಸಿದ್ಧೋಂಕೋ ನಮಸ್ಕಾರ. ಹಾ, ಸಿದ್ಧೋಂಕೋ ಹಚ್ಚಿತಂದ್ರೆ ಕನ್ನಡ ಆಯ್ತು, ಸಿದ್ಧರಿಗೆ ಹಚ್ಚಿತಂದ್ರೆ ಇದು ಹಿಂದಿ ಆಯ್ತು, ಗೆ ಹಚ್ಚಿತಂದ್ರೆ ಕನ್ನಡ ಆಯ್ತು, ಕೋ ಹಚ್ಚಿತಂದ್ರೆ ಹಿಂದಿ ಆಯ್ತು. ಯಾವುದೇ ಭಾಷೆಯಲ್ಲಿ ಇದನ್ನ ಉಚ್ಚಾರಣೆ ಮಾಡಬಹುದು. ಸಿದ್ಧೋಂಕೋ ನಮಸ್ಕಾರ, ಸಿದ್ಧೋಂಕೋ ನಮಸ್ಕಾರ, ಸಿದ್ಧೋಂಕೋ ನಮಸ್ಕಾರ, ಸಿದ್ಧರಿಗೆ ನಮಸ್ಕಾರ, ಸಿದ್ಧರಿಗೆ ನಮಸ್ಕಾರ, ಇದೇ ಮಂತ್ರ. ಅರಿಹಂತರಿಗೆ ನಮಸ್ಕಾರ, ಸಿದ್ಧರಿಗೆ ನಮಸ್ಕಾರ, ಆಚಾರ್ಯರಿಗೆ ನಮಸ್ಕಾರ, ಉಪಾಧ್ಯಾಯರಿಗೆ ನಮಸ್ಕಾರ, ಸಾಧು ಪರಮೇಷ್ಠಿಗಳಿಗೆ ನಮಸ್ಕಾರ. ಆದರೆ ಇದರೊಳಗೆ ಧಾಟಿ ಇದೆಯೋ ಇಲ್ಲವೋ ಅದು ಮಾತು ಬೇರೆ. ಯಾವುದಾದ್ರೂ ಒಂದು ಧಾಟಿ ಗುಣಿಸ ಅನ್ನೋದು ಲತಾ ಮಂಗೇಶ್ಕರ್ ಕೇಳ್ಕೊಂಡ ಕನ್ನಡದಲ್ಲಿ ಬರೆಯೋದು ಇದನ್ನ ಧಾಟಿ ಹಚ್ಚಿಕೊಡ್ರಿ ಅನ್ನೋದು, ಆ ಧಾಟಿ ಮ್ಯಾಗ ಇದನ್ನ ಅಂದ್ರೆ ಅದು ಮಂತ್ರ. ಕನ್ನಡದಲ್ಲಿ ನಾವು ಹಚ್ಚಿಕೊಡೋನು, ನಾವು ಉಪ್ಪಿನಕಾಯಿ ಹಚ್ಚಿಕೊಡೋರು, ನೀವು ತಿನ್ನೋರು, ನೀವು ಒಂದು ಹಚ್ಚಿರಲ್ಲ, ಒರಿಜಿನಲ್ ಇರಬೇಕು. ಅಂಜನ್ ಚಂದ್ರ ನೋಡ್ರಿ ಏನ್ ಮಾಡಿದ, ಯಾರ್ದು ಉಪ್ಪಿನಕಾಯಿ ತಗೊಳ್ಳಿಲ್ಲ, ತಂದ ರೊಟ್ಟಿ ಏನ, ತಾಯಿ ಏನ, ಸೇಟ್ ವಚನ ಪರಮಾಣು ಅಂತ ಹೇಳಿ ಇಷ್ಟ ಶ್ರದ್ಧೆಯಿಂದ ಹೋಗಿಬಿಟ್ಟ, ಯಾರ್ದು ಏನ್ ತಗೊಳ್ಳಿಲ್ಲ. ಸೇಟನ ಮೇಲೆ ಶ್ರದ್ಧೆ ಮಾಡಿದ, ಯಾಕೆ ಈ ನಮೋಕಾರ ಮಂತ್ರವನ್ನ ಜಪ ಮಾಡುವಂತ ಸೇಟನಿಗೆ ವಿದ್ಯಾಸಿದ್ಧ ಇರಲೇಬೇಕಲ್ಲ. ಹೇಗೆ ಹೋಗ್ತಿದ್ದ ಪೂಜೆ ಮಾಡಲಿಕ್ಕೆ? ವಿದ್ಯಾದಿಂದ ಹೋಗ್ತಿದ್ದಲ್ಲ, ಆಮೇಲೆ ಅವನಿಗೆ ವಿದ್ಯಾಸಿದ್ದಾಗಿದೆ ಅಂದಮೇಲೆ ಅವನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಈ ಮಂತ್ರದ ವಿಷಯದಲ್ಲಿ. ಅವನು ಡಾಕ್ಟರೇಟ್ ಮಾಡಿದ್ದಾನೆ ಈ ಮಂತ್ರದ ವಿಷಯದಲ್ಲಿ, ಪ್ರಾಕ್ಟಿಕಲ್ನೂ ಮಾಡಿದ್ದಾನೆ. ಅಂದಮೇಲೆ ಅವನ ಮೇಲೆ ಯಾಕೆ ನಾವು ಶ್ರದ್ಧೆ ಮಾಡಬಾರದು ಅಂತ ತಟ್ಟನೆ ನೆನಪಿಗೆ ಬಂತವನು. ಅದಕ್ಕೇನಂದ್ಬಿಟ್ಟ, ಆಡಂ ತಡಂ ಕಶುನ ಜಾನಂ, ಇದು ನಮೋಕಾರ ಮಂತ್ರ, ಇದು ಬಹಳ ಕಠಿಣ ಐತಿ. ಇದು ನಮೋ ನಮೋ ನಮೋ, ಏನ್ ನಮೋ ಅಂದ್ರೆ ಏನದ, ಆರಹಂತಾಣಂ ಅನ್ಬೇಕತ್ತ. ಆರಹಂತಾಣಂ ಅಂದ್ರೂ ನನಗೇನು ತಿಳಿಯಂಗಿಲ್ಲ. ಅದು ಸೇಟ್ ವಚನ್ ಪರಮಾಣು. ಆಡಂ ತಡಂ ಕಚೂನು ಜಾನು, ಆಡಂ ತಾಡಂ ಅನ್ನೋದು ಮಂತ್ರ ಏನಿದೆಯಲ್ಲ, ಅದನ್ನ ಏನೂ ತಿಳಿಯುವುದಿಲ್ಲ, ನನಗೇನು ಗೊತ್ತಿಲ್ಲ. ಅದು ಏನ್ ಗೊತ್ತಿದೆ, ಸೇಟ್ ವಚನ್ ಪರಮಾಣು. ಸೇಠ ಇದರ ಬಗ್ಗೆ ಏನ್ ಹೇಳಿದಾನಲ್ಲ, ವಿದ್ಯಾ ಸಿಗ್ತದೆ ಅಂತ, ಸಿದ್ಧ ಆಗ್ತದೆ ಅಂತ, ಅವನ ವಚನದ ಮೇಲೆ ನನಗೆ ವಿಶ್ವಾಸ ಇದೆ, ಶ್ರದ್ಧೆ ಇದೆ, ಇಷ್ಟೇ ಸಾಕು. ವಿಶ್ವಾಸ ಇತ್ತಂದ್ರೆ ಮುಗೀತು, ವಿದ್ಯಾ ಸಿದ್ಧ ಆಗಬಹುದು. ಮತ್ತು ವಿಶ್ವಾಸ ಇಲ್ಲ, ನಮೋಕಾರ ಮಂತ್ರ ಗೊತ್ತಿದೆ, ಅರ್ಥನೂ ಗೊತ್ತಿದೆ ಅಂತಂದ್ರೆ ಕೋಟಿ ಸಲ ಪ್ರಯತ್ನ ಮಾಡಿದ್ರೂ ಆ ವಿದ್ಯಾಸಿದ್ಧ ಆಗುವುದೇ ಇಲ್ಲ. ಆ ಮನುಷ್ಯನಿಗೆ ಹಾಗೆ ಆಗ್ತಾ ಇತ್ತು. ಅಮಾವಾಸ್ಯೆಯ ದಿನ ಇದನ್ನು ಸಿದ್ಧ ಮಾಡ್ಕೊಳ್ಳಿಕ್ಕೆ ಹೋಗಿದ್ದ, ಮರದಡಿ ಹೋಗ್ತಿದ್ದ, ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಮ್ಯಾಲಿ ನೋಡಿ ಕೆಳಗೆ ನೋಡಿದಾಗ, ಮ್ಯಾಲಿ ಏರಿ ಕೆಳಗೆ ನೋಡಿದಾಗ, ಆ ಅಸ್ತ್ರಶಸ್ತ್ರಗಳನ್ನ ಹುಗಿತಿದ್ರಲ್ಲ ನೆಲದ ಮೇಲೆ, ಹೋಗದನ್ನು ನೋಡಿ ಅಂಜಿಕೆ ಬರ್ತಿತ್ತು. ಅಯ್ಯೋ, ಒಂದು ವೇಳೆ ವಿದ್ಯಾ ಸಿದ್ಧ ಆಗ್ಲಿಲ್ಲ ಅಂದ್ರ ನಾ ಬಿದ್ದು ಸತ್ತು ಹೋಗಮಲ್ಲ ಶಸ್ತ್ರದ ಮೇಲೆ, ಶಂಕ ಬತ್ತು. ಧೈರ್ಯ ಬರಲಿಲ್ಲ, ವಿಶ್ವಾಸ ಬರಲಿಲ್ಲ. ವಿಶ್ವಾಸ ಇತ್ತು ಅಂತಂದ್ರೆ ಶಂಕ ಬರುವುದೇ ಇಲ್ಲ, ವಿಶ್ವಾಸ ಇಲ್ಲಾಗಿತ್ತು ಅಂತಂದ್ರೆ ಶಂಕ ಬಂದೇ ಬರುವುದು. ವಿಶ್ವಾಸ ಮೂಲ ವಸ್ತು, ವಿಶ್ವಾಸವನ್ನೇ ಸಮ್ಯಕ್ ದರ್ಶನ ಅಂತ ಹೇಳಿದ್ದಾರೆ. ಈ ಸಮ್ಯಕ್ ದರ್ಶನ ಎಲ್ಲಿ ಇದೆ ಅಲ್ಲಿ ಏನಿಲ್ಲ, ಶಂಕ, ಸಂದೇಹ, ಅವಿಶ್ವಾಸ ಇಂಥದ್ದೇ ಏನೂ ಇಲ್ಲ. ಸಮ್ಯಕ್ ದರ್ಶನ ಇದೆ ಅಂತಂದ್ರೆ ಶಂಕ ಇಲ್ಲ. ಸಮ್ಯಕ್ ದರ್ಶನ ಇದೆ ಅಂತಂದ್ರೆ ಅಲ್ಲಿ ಅನಂತಾನುಬಂಧಿ ಕಶ ಇಲ್ಲ, ಯಾವುದೇ ಪರವಸ್ತುವಿನ ಆಸೆ ಆಕಾಂಕ್ಷೆ ಇಂದ್ರಿಯ ವಿಷಯದ ಅಪೇಕ್ಷೆ ಏನೂ ಇಲ್ಲ. ಅಲ್ಲಿ ಮಂತ್ರ ನನ್ನ ಕಲ್ಯಾಣಕ್ಕಾಗಿದೆ, ನನ್ನ ಸಿದ್ಧಿಗಾಗಿದೆ. ನಮೋಕಾರ ಮಂತ್ರದಲ್ಲಿ, ನಮೋಕಾರ ಮಂತ್ರಕ್ಕಿರುವ ಬೇರೆ ಹೆಸರುಗಳು ಯಾವುವು? ನಮೋಕಾರ ಮಂತ್ರಕ್ಕಿರುವ ಇನ್ನಿತರ 10 ಹೆಸರುಗಳು. ಮೂಲ ಮಂತ್ರ ಅಂದರೆ ಎಲ್ಲಾ ಮಂತ್ರಗಳ ಮೂಲ ಆಧಾರವಾಗಿದೆ. ಮಹಾಮಂತ್ರ ಎಲ್ಲಾ ಮಂತ್ರಗಳಲ್ಲಿ ಮಹತ್ವವುಳ್ಳದ್ದು. ಮಂಗಲ ಮಂತ್ರ ಅಂದರೆ ಪಾಪಗಳನ್ನು ನಾಶಗೊಳಿಸುವಂತಹ ಪ್ರಥಮ ಮಂಗಲ. ಪಂಚಪರಮೇಷ್ಠಿ ಮಂತ್ರ ಪಂಚಪರಮೇಷ್ಠಿಗಳಿಗೆ ನಮಸ್ಕಾರವನ್ನು ಮಾಡುವಂತಹ ಮಂತ್ರ. ಅನಾದಿ ನಿಧನ ಮಂತ್ರ ಆದಿ ಅಂತ್ಯವಿಲ್ಲದಂತಹ ಶಾಶ್ವತವಾದ ಮಂತ್ರ. ಅಪರಾಜಿತ ಮಂತ್ರ ಇತರ ಯಾವುದೇ ಮಂತ್ರದಿಂದ ಸೋಲಿಸಲಿಕ್ಕೆ ಆಗದಿರುವಂತಹ ಮಂತ್ರ. ಅಂದರೆ ಈ ಮಂತ್ರವನ್ನು ಸೋಲಿಸಲಿಕ್ಕೆ ಜಗತ್ತಿನ ಯಾವ ಮಂತ್ರವೂ ಕೂಡ ಶಕ್ತಿಶಾಲಿ ಯಾವುದೊಂದೂ ಇಲ್ಲ, ಅಷ್ಟು ಶಕ್ತಿ ಇದೆ ನಮೋಕಾರ ಮಂತ್ರದಲ್ಲಿ. ಇದರಷ್ಟು ಶಕ್ತಿ ಯಾವುದರಲ್ಲೂ ಇಲ್ಲ. ಇದನ್ನು ಕಂಡುಹಿಡಿದಿರಿ ನೀವು, ಪ್ರಾಕ್ಟಿಕಲ್ ಮಾಡಿ ಈ ನಮೋಕಾರ ಮಂತ್ರ ಜಪ ಮಾಡಕ್ಕೆ ಶುರು ಮಾಡುವುದು ಯಾವಾಗ? ಅಂಜಿಕೆ ಬಂದಾಗ, ಸಂಕಟ ಬಂದಾಗ, ಯಾವುದಾದ್ರೂ ಕಷ್ಟ ಬಂದಾಗ ಇದನ್ನು ಜಪ ಮಾಡಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಒಟ್ಟ ಹೆದರಿಕನೂ ಆಗೋಲ್ಲ, ಯಾವ ಸಂಕಟ ಬರಬೇಕು ಬರಬಹುದು ಅನ್ನತಕ್ಕಂಥದ್ದು ನಮ್ಗೆ ಅನಿಸ್ತದೆ ಆ ಸಂಕಟ ಬರುವುದೇ ಇಲ್ಲ. ಒಟ್ಟೆ ಜಪ ಮಾಡೋದು, ಎಲ್ಲ ವಿಕಲ್ಪ ಇಟ್ಬಿಡೋದು, ಅಂದ ಹೆದರೋದಿಲ್ಲ, ಕೂತ್ಕೊಂಡು ನಮೋಕಾರ ಮಂತ್ರ ಜಪ ಮಾಡಕ್ಕೆ ಶುರು ಮಾಡು. ಎಂಥ ಉಪಸರ್ಗ ಬಂದ್ರೂ ದೂರ ಆಗ್ತೈತಿ. ಮತ್ತು ತೀವ್ರ ಕರ್ಮದ ಉದಯ ಇತ್ತು ಅಂತಂದ್ರೆ ಉಪಸರ್ಗ ಏನು ನಿಲ್ಲ, ಮಂತ್ರ ಏನ್ ಮಾಡುದು? ಪುಣ್ಯ ಎತ್ತು ಅಂತಂದ್ರೆ ಮಂತ್ರ ಕೆಲಸ ಮಾಡುದು, ಪುಣ್ಯ ಇಲ್ಲ ಅಂತಂದ್ರೆ ನಮೋಕಾರ ಮಂತ್ರ ಕೆಲಸ ಮಾಡಲ್ಲ. ಸ್ವಲ್ಪ ಪುಣ್ಯನೂ ಬೇಕು, ಪುಣ್ಯ ಮುಖ್ಯ, ಮಂತ್ರ ಮುಖ್ಯ ಅಲ್ಲ, ಮಂತ್ರ ನಿಮಿತ್ತ ಅಷ್ಟೇ. ಪುಣ್ಯ ಇಲ್ಲ ಅಂತಂದ್ರೆ ಅದೇನ್ ಮಾಡುದು? ಬೆಂಕಿ ಇದೆ ಕೈ ಸುಡ್ತದೆ, ಬೆಂಕಿಯಲ್ಲಿ ಕೈ ಹಾಕಿದ್ರೂ ಕೈ ಸುಡ್ತಾ ಇಲ್ಲ ಅಂತಂದ್ರೆ ಯಾವುದಾದ್ರೂ ಪುಣ್ಯ ಇರಬೇಕು. ಸೀತೆ ಅಗ್ನಿ ಪರೀಕ್ಷೆ ಆಯ್ತಲ್ಲ, ಯಾವ ಮಂತ್ರವನ್ನು ಓದ್ತಿದ್ಳು ಜಪ ಮಾಡ್ತಿದ್ಳು ಸೀತಾ? ನಮೋಕಾರ ಮಂತ್ರ. ಅಗ್ನಿ ನೀರಾಯಿತು, ಅದಂಗ ಪುಣ್ಯಕರ್ಮ. ಪುಣ್ಯಕರ್ಮದ ಉದಯ ಇತ್ತು ಅಂತಂದ್ರೆ ಅಗ್ನಿಯನ್ನು ಕೂಡ ನೀರಾಗಿ ಪರಿವರ್ತಿಸುವಂತಹ ಯಾವುದಾದರೂ ಒಂದು ಶಕ್ತಿ, ಸಹಾಯಕ ಶಕ್ತಿ ಪ್ರಕಟ ಆಗ್ತದೆ. ಹೌದು, ಪಾಪಿತ್ತು ಅಂತಂದ್ರೆ ಪಾಪಿತ್ತು ಅಂತಂದ್ರೆ ಕಷ್ಟ ಬಂದೇ ಬರುವುದು, ಅದನ್ಯಾರು ತಡೆಯಕ್ ಸಾಧ್ಯಿಲ್ಲ. ಪಾರ್ಶ್ವನಾಥ್ ಭಗವಂತರ ಮೇಲೆ ಕಮಟ ಉಪಸರ್ಗ ಮಾಡಿದ, ಎಷ್ಟು ದಿವಸ ಮಾಡಿದ್ದ? ಏಳು ದಿವಸ. ಏಳು ದಿವಸ ಉಪಸರ್ಗ ಮಾಡಿದ್ದ. ಈ ಉಪಸರ್ಗ ಬಂದಿದೆ ಅಂತ ಹೇಳಿಬಿಟ್ಟು ತೀರ್ಥಂಕರರು ಏನ್ ನಮೋಕಾರ ಮಂತ್ರ ಹೇಳ್ತಿದ್ರು? ಅವರು ಧ್ಯಾನದೊಳಗೆ ಕೂತ್ಕೊಂಡಿದ್ರು, ಆತ್ಮ ಧ್ಯಾನದೊಳಗೆ ತಲ್ಲೀನಿದ್ರು. ನಮೋಕಾರ ಮಂತ್ರದಲ್ಲಿರತಕ್ಕಂತಹ ಪಂಚಪರಮೇಶ್ವರಿಗಳಿಗೆ ಯಾರಿಗೊಬ್ಬರಿಗೂ ಕೂಡ ನಮಸ್ಕಾರ ಮಾಡ್ತಿರಲಿಲ್ಲ, ಅದು ವ್ಯಕ್ತಿತ್ವಕ್ಕೆ ನಮಸ್ಕಾರ. ಇವರು ವ್ಯಕ್ತಿತ್ವವನ್ನೇ ಹೊಂದಿದ್ರು, ಸ್ವತಃ ವ್ಯಕ್ತಿತ್ವದ ಆರಾಧನೆಯನ್ನು ಮಾಡ್ತಾ ಇದ್ರು. ಇವರ ವ್ಯಕ್ತಿತ್ವ ಏನು? ತಪಸ್ವಿಯಾಗುವುದೇ ತಪಸ್ವಿಯ ವ್ಯಕ್ತಿತ್ವ. ತಪಸ್ವಿ ಅಂದ್ರೆ ಏನು? ಎಷ್ಟು ಪ್ರಕಾರದ ತಪ? 12 ಪ್ರಕಾರದ ತಪ. ತಪಸ್ಸಿನಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಧ್ಯಾನ ಮಾಡ್ತಾ ಇದ್ದಾರೆ. ಧ್ಯಾನ ಯಾವ ತಪ? ಅಂತರಂಗ ತಪ. ಅಂತರಂಗ ತಪಸ್ಸಿನಲ್ಲಿ ತಲ್ಲೀನರಾಗಿರ್ತಕ್ಕಂತಹ ಪಾರ್ಶ್ವನಾಥ ಭಗವಂತರು, ಆ ಧ್ಯಾನ ಅವರ ವ್ಯಕ್ತಿತ್ವವೋ ಅಥವಾ ಅವರು ವ್ಯಕ್ತಿಯೋ? ಧ್ಯಾನ ಅವರ ವ್ಯಕ್ತಿತ್ವ. ಆ ಧ್ಯಾನದಲ್ಲಿ ಯಾವ ಧ್ಯಾನ ಅದು? ಆರ್ತ ಧ್ಯಾನ ಇಲ್ಲ, ರೌದ್ರ ಧ್ಯಾನ ಇಲ್ಲ, ಧರ್ಮ ಧ್ಯಾನ ಇಲ್ಲ, ಶುಕ್ಲ ಧ್ಯಾನದಲ್ಲಿ ತೊಡಗಿದ್ದಾರೆ. ಉತ್ಕೃಷ್ಟ ತಪ, ಉತ್ಕೃಷ್ಟ ಧ್ಯಾನ ಅಂತಂದ್ರೆ ಉತ್ಕೃಷ್ಟ ತಪ. ಈ ತಪ ಕೇವಲ ಜ್ಞಾನದ ಉತ್ಪತ್ತಿಗೆ ಕಾರಣ ಆಗುವುದಿದೆ ಸ್ವಲ್ಪ ಸಮಯದ ನಂತರ. ಅಂಥ ಒಂದು ಅವಸ್ಥೆಯಲ್ಲಿದ್ದರು. ಅಂಥ ಧ್ಯಾನದಲ್ಲಿರುವಂತಹ ಮುನಿಗಳಿಗೆ ಉಪಸರ್ಗ ಹೇಗೆ ಬಂತು? ಹೇಗೆ ಬಂತು ಅಂತಂದ್ರೆ ಶುಕ್ಲ ಧ್ಯಾನದಲ್ಲಿ ಇರುವಾಗ ಬರಲಿಲ್ಲ, ಧರ್ಮ ಧ್ಯಾನದಲ್ಲಿರುವಾಗ ಉಪಸರ್ಗ ಪ್ರಾರಂಭವಾಯಿತು. ಉಪಸರ್ಗ ಪ್ರಾರಂಭವಾದರೂ ಕೂಡ ಉಪಸರ್ಗ ಮಾಡುವಂತಹವನಿಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಎಷ್ಟು ದಿವಸ? 7 ದಿವಸ. ಆಮೇಲೆ ಶುಕ್ಲ ಧ್ಯಾನವನ್ನು ಮಾಡತಕ್ಕಂತಹ ಪಾರ್ಶ್ವನಾಥ್ ಭಗವಂತರು ಶುಕ್ಲ ಧ್ಯಾನವನ್ನು 7 ದಿವಸ ತನಕ ಮಾಡ್ತಿರ್ತಾರೆ? ಶುಕ್ಲ ಧ್ಯಾನ ಕೇವಲ ಅಂತರ್ಮುಹೂರ್ತ ಕಾಲ ಮಾಡಿದರೆ ಸಾಕು, ಕೇವಲ ಜ್ಞಾನದ ಉತ್ಪತ್ತಿ ಆಗುತ್ತೆ. ಏಳು ದಿವಸ ತನಕ ಯಾವ ಧ್ಯಾನದಲ್ಲಿದ್ರು? ಧರ್ಮ ಧ್ಯಾನದಲ್ಲಿದ್ರು. ಆರನೇ ಏಳನೇ ಗುಣಸ್ಥಾನದಲ್ಲಿರತಕ್ಕಂಥ ತೀರ್ಥಂಕರು ಧರ್ಮ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಶುಕ್ಲ ಧ್ಯಾನವನ್ನೇ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಶ್ರೇಣಿಯನ್ನು ಹತ್ತುವಂತಹ ಪ್ರಯತ್ನ ನಡೆದಿದೆ, ಪ್ರಾಕ್ಟಿಕಲ್ ನಡೆದಿದೆ. ಆಮೇಲೆ ಅಂತರಂಗದಲ್ಲಿ ಇಂಥ ಒಂದು ಧ್ಯಾನಾವಸ್ಥೆಯಲ್ಲಿ ಯಾವುದನ್ನ ಅವಲಂಬಿಸಿದ್ದಾರೆ ಅಂತಂದ್ರೆ ಶುದ್ಧೋಪಯೋಗದಲ್ಲಿ ತೊಡಗಿದ್ದಾರೆ. ಶುದ್ಧೋಪಯೋಗ ಅಂತಂದ್ರೆ ಪ್ರಶಸ್ತ ರಾಗವನ್ನೂ ತೆಗೆದುಹಾಕಿದ್ದಾರೆ. ಆ ಪ್ರಶಸ್ತ ರಾಗಂತೂ ಅವರ ಬದುಕಿನಲ್ಲಿ ಮುನಿಯಾದ ನಂತರ ಇರಲೇ ಇಲ್ಲ. ಪರಿಗ್ರಹಗಳಲ್ಲಿ ಮನಸ್ಸು ಓಡಿ ಹೋಗೋದು ಇದು ಎಲ್ಲಿ ತನಕ ಆಗ್ತದೆ ಅಂತಂದ್ರೆ ಪರಿಗ್ರಹದ ಸ್ವಾಮಿತ್ವ ಇರುವ ತನಕ. ಅವರಿಗೆ ಪರಿಗ್ರಹದ ಸ್ವಾಮಿತ್ವ ಇರಲಿಲ್ಲ, ಸಂಪೂರ್ಣ ಪರಿಗ್ರಹ ಆಜೀವನ ಪರ್ಯಂತ ತ್ಯಾಗ ಮಾಡಿದ್ರು. ಪರಿಗ್ರಹದ ಮಮತ್ವ ಅಂತೂ ಇಲ್ಲವೇ ಇಲ್ಲ, ಪರಿಗ್ರಹಗಳಲ್ಲಿ ಮನಸ್ಸಂತೂ ಓಡಿ ಹೋಗ್ತಾ ಇಲ್ಲ. ಆಮೇಲೆ ಆರ್ತ ಧ್ಯಾನ ಇಲ್ಲ, ರೌದ್ರ ಧ್ಯಾನ ಇಲ್ಲ, ಅಪ್ರಶಸ್ತ ಧ್ಯಾನಗಳಂತೂ ಇಲ್ಲವೇ ಇಲ್ಲ. ಇನ್ನು ಪ್ರಶಸ್ತ ಧ್ಯಾನ ಧರ್ಮ ಧ್ಯಾನ. ಈ ಧರ್ಮ ಧ್ಯಾನ ಶುಭ ಧ್ಯಾನ. ಈ ಶುಭ ಧ್ಯಾನದಲ್ಲಿ ಶುಭ ಪರಿಣಾಮಗಳು ಇರಲೇಬೇಕು. ಆ ಶುಭ ಪರಿಣಾಮಗಳನ್ನು ತೆಗೆದುಹಾಕಿದ ನಂತರ ಶುದ್ಧ ಪರಿಣಾಮಗಳು ಕೂಡ ಇರಬೇಕು. ಅಂದರೆ ಧರ್ಮ ಧ್ಯಾನದಲ್ಲಿ ಶುಭ ಪರಿಣಾಮಗಳು ಇರಬಹುದು, ಶುದ್ಧ ಪರಿಣಾಮಗಳು ಇರಬಹುದು. ಶುದ್ಧ ಪರಿಣಾಮಗಳಿವೆ ಅಂತಂದ್ರೆ ಅವರು ಶುದ್ಧೋಪಯೋಗದಲ್ಲಿ, ನಿರ್ವಿಕಲ್ಪ ಸಮಾಧಿಯಲ್ಲಿ, ಆತ್ಮಾನುಭೂತಿಯಲ್ಲಿ, ಸ್ವಾನುಭೂತಿಯಲ್ಲಿ ತಲ್ಲೀನರಾಗಿದ್ದಾರೆ. ಧರ್ಮ ಧ್ಯಾನ ಇದೆ ಆದರೆ ಶುದ್ಧೋಪಯೋಗದಲ್ಲಿದ್ದಾರೆ, ಶುದ್ಧೋಪಯೋಗದಲ್ಲಿ ತಲ್ಲೀನತೆ ಇದೆ. ಇಲ್ಲಿ ಉಪಸರ್ಗ ಆಗಬಹುದು. ಆಮೇಲೆ ಶುಭ ಧ್ಯಾನ, ಧರ್ಮ ಧ್ಯಾನಕ್ಕೆ ಶುಭನು ಅಂದಿದಾರಲ್ಲ, ಅಂತಹ ಶುಭ ಧ್ಯಾನದಲ್ಲಿ ಅವರು ಇರಬೇಕು ಅಂತಂದ್ರೆ ಯಾವುದಾದ್ರೂ ಪ್ರವೃತ್ತಿ ಇರಬೇಕು. ಒಂದು ವಿಹಾರ ಇರಬೇಕು, ಆಹಾರವನ್ನು ತಗೊಳ್ತಿರಬೇಕು, ಪ್ರವೃತ್ತಿ ಇರಬೇಕು. ಇಂತಹ ಪ್ರವೃತ್ತಿಯ ಕಾಲದಲ್ಲಿ ಶುಭ ಧರ್ಮ ಧ್ಯಾನ ಇರುತ್ತೆ. ಪ್ರವಚನ ಕೊಡುವಾಗ ಶುಭ ಧರ್ಮ ಧ್ಯಾನ, ಯಾಕೆ ಇದು ಜೀವಾನುಕಂಪ, ಪರಜೀವಿಗಳ ಕಲ್ಯಾಣವಾಗಲಿ ಅನ್ನುವ ಉದ್ದೇಶದಿಂದ ಮುನಿಗಳೇನು ಉಪದೇಶ ಮಾಡ್ತಾರಲ್ಲ ಇದು ಶುಭಾನುಕಂಪ. ಇದು ರಾಗಭಾವ, ಭವ್ಯ ಜೀವಿಗಳ ಮೇಲೆ ಕರುಣಾಭಾವ ಏನಿದೆಯಲ್ಲ ಇದು ರಾಗಭಾವ. ಈ ರಾಗಭಾವ ಇರುವಾಗ ಧರ್ಮ ಧ್ಯಾನ ಶುಭ, ಮತ್ತು ಇದನ್ನು ಬಿಟ್ಟು ನಾವು ಆತ್ಮನಲ್ಲಿ ತೊಡಗುತ್ತೇವೆ ಅಂತಂದ್ರೆ ಶುದ್ಧೋಪಯೋಗದಲ್ಲಿ, ನಿರ್ವಿಕಲ್ಪ ಸಮಾಧಿಯಲ್ಲಿ ತಲ್ಲೀನಾಗುತ್ತೇವೆ ಅಂತಂದ್ರೆ ಇದು ಶುದ್ಧ ಭಾವ. ಆದರೂ ಧರ್ಮ ಧ್ಯಾನ ಇದೆ. ಧರ್ಮ ಧ್ಯಾನದ ಎರಡು ಪಕ್ಷಗಳು, ಒಂದು ಶುಭ ಪಕ್ಷ, ಇನ್ನೊಂದು ಶುದ್ಧ ಪಕ್ಷ. ಇದರಿಂದ ಮೇಲೆ ಹೋದ ನಂತರ ಶುಕ್ಲ ಧ್ಯಾನ. ತೀರ್ಥಂಕರರಿಗೆ ಉಪಸರ್ಗ ಆಯಿತು. ಧರ್ಮ ಧ್ಯಾನ ಇರುವಾಗ ಆಯಿತೋ ಅಥವಾ ಶ್ರೇಣಿಯನ್ನು ಹತ್ತಿದಾಗ ಆಯಿತೋ? ಶ್ರೇಣಿಯಲ್ಲಿ ಹತ್ತಿದ ನಂತರ ಉಪಸರ್ಗವೇ ಇಲ್ಲ. ಮತ್ತು ಶ್ರೇಣಿಯೆಲ್ಲ ಹತ್ತಿದಂತಹ ಮುನಿಗಳಿಗೆ ಶುಕ್ಲ ಧ್ಯಾನ ಎಷ್ಟು ಕಾಲ ಇದೆ ಅಂತಂದ್ರೆ ಕೇವಲ ಅಂತರ್ಮುಹೂರ್ತ ಕಾಲ. ಅಂತರ್ಮುಹೂರ್ತದಲ್ಲಿ ಕೇವಲ ಜ್ಞಾನದ ಉತ್ಪತ್ತಿ ಆಗುತ್ತೆ. ಇನ್ನು ಕೇವಲ ಜ್ಞಾನ ಆದ ನಂತರ ಯಾವ ಉಪಸರ್ಗನೂ ಆಗುವುದೇ ಇಲ್ಲ. ಶ್ರೇಣಿಯಲ್ಲಿ ಉಪಸರ್ಗಿಲ್ಲ, ಕೇವಲ ಜ್ಞಾನ ಆದ ನಂತರ ಉಪಸರ್ಗಿಲ್ಲ, ಮುನಿ ಅವಸ್ಥೆಯಲ್ಲಿ ಉಪಸರ್ಗಿದೆ. ಅದು ಪ್ರಶಸ್ತ ಧರ್ಮ ಧ್ಯಾನ ಇರುವಾಗ ಅಥವಾ ಶುದ್ಧೋಪಯೋಗ ಇರುವಾಗ. ಧರ್ಮ ಧ್ಯಾನದ ಜೊತೆ ಆರನೇ ಏಳನೇ ಗುಣಸ್ಥಾನದಲ್ಲಿ ಧರ್ಮ ಧ್ಯಾನ ಇರುವಾಗ ಮಾತ್ರ ಉಪಸರ್ಗ ಇದೆ. ಆಮೇಲೆ ಮತ್ತಾವಾಗ ಅಂತಂದ್ರೆ ನಾವು ಪಂಚಪರಮೇಷ್ಠಿಗಳ ಧ್ಯಾನವನ್ನು ಮಾಡುವಾಗ, ನಮಸ್ಕಾರ ಮಾಡುವಾಗ, ಗುಣಚಿಂತನೆಯನ್ನು ಮಾಡಿ ನಮನ್ ಮಾಡ್ತೀವಲ್ಲ, ನಮಸ್ಕಾರ ಮಾಡ್ತೀವಿ, ಪಂಚಪರಮೇಶ್ವರಿಗಳಿಗೆ ನಮಸ್ಕರಿಸುವಾಗ ಗುಣಾನುರಾಗ ಇರುತ್ತದೆ. ಇದು ಪ್ರಶಸ್ತ ಧರ್ಮ ಧ್ಯಾನ. ಪಂಚಪರಮೇಶ್ವರಿಗಳ ಗುಣಗಳಲ್ಲಿ ಅನುರಾಗ ಬುದ್ಧಿ, ಅನುರಾಗದ ಭಾವ, ಇದು ಪ್ರಶಸ್ತ ಧರ್ಮ ಧ್ಯಾನ ಅಂತ ಅನಿಸಿಕೊಳ್ತದೆ. ಪ್ರಶಸ್ತ ಧರ್ಮ ಧ್ಯಾನ ತೀರ್ಥಂಕರಿಗೆ ಉಪಸರ್ಗ ಆಗಲಿಲ್ಲ. ಉಪಸರ್ಗ ನಿಮಿತ್ತಗಳು ಬಂದಿದ್ದರೂ ಕೂಡ ಉಪಸರ್ಗ ಮಾಡಲಿಕ್ಕೆ ಆಗಲಿಲ್ಲ. ಕಮಠನಿಗೆ ಉಪಸರ್ಗ ಮಾಡುವಂತಹ ಶಕ್ತಿ ಸಾಲಲಿಲ್ಲ. ಯಾಕೆ ಸಾಲಲಿಲ್ಲ, ಯಾಕೆ ಆಗಲಿಲ್ಲ ಅಂತಂದ್ರೆ ತೀರ್ಥಂಕರ ತೀವ್ರ ಪುಣ್ಯೋದಯ ಇದೆ. ಎಷ್ಟು ತೀವ್ರ ಪುಣ್ಯದ ಉದಯ ಇತ್ತು ಅಂತಂದ್ರೆ ಆ ಕಷ್ಟವನ್ನ ಸ್ವೀಕರಿಸುವಷ್ಟು ಪಾಪದ ಉದಯ ಇಲ್ಲ. ಕಷ್ಟ ಅವರನ್ನು ಮುಟ್ಟುವಂತಹ ಶಕ್ತಿಯನ್ನು ಹೊಂದಿಲ್ಲ. ಅಂಥ ಪುಣ್ಯತ್ತು ಅದೊಂದು ಕ್ವಾಲಿಟಿ, ಅದು ಕೂಡ ಒಂದು ಕ್ವಾಲಿಟಿಯ ಪುಣ್ಯ. ಆಮೇಲೆ ರಕ್ಷಣೆ ಮಾಡುವಂತವರು ಬಂದರು. ಎಷ್ಟು ದಿವಸದ ನಂತರ ಬಂದರು? 7 ದಿವಸದ ನಂತರ ಬಂದರು. ಇನ್ನೆಷ್ಟು ಪುಣ್ಯ ಹೆಚ್ಚಾಯಿತು? ಬ್ಯಾಟ್ರಿ ಯಾರ್ದು ಎಷ್ಟು ಚಾರ್ಜ್ ಇದೆ ಮತ್ತು ಯಾವಾಗ ಡೌನ್ ಆಗ್ತದೆ, ಯಾವಾಗ ಅದು ಕೆಲಸ ಕೊಡ್ತದೆ, ಏನು ಹೇಳಲಿಕ್ಕಾಗ್ತದೆ ಇಲ್ಲ. ಒಬ್ಬೊಬ್ಬರು ಪುಣ್ಯ ಬಹಳ ವಿಚಿತ್ರ ಇರ್ತದೆ, ಬಹಳ ವಿಚಿತ್ರ. ಸ್ವಲ್ಪ ಫಲ ಕೊಟ್ಟಂಗೆ ಮಾಡ್ತದೆ ಮತ್ತೆ ಹಿಂದೆ ಸರಿತದೆ. ಒಂದು ಫಲ ಕೊಡೋಕೆ ಶುರು ಮಾಡಿತು ಅಂದರೆ ಹೆಚ್ಚು ಫಲ ಕೊಡಲಿಕ್ಕೆ ಶುರು ಮಾಡ್ತದೆ. ತೀರ್ಥಂಕರಿಗೆ ಉಪಸರ್ಗ ಆಗಿದೆ ಅನ್ನೋದು ಔಪಚಾರಿಕ ಮಾತ್ರ, ಉಪಸರ್ಗ ಆಗೇ ಇಲ್ಲ. ಕಷ್ಟವನ್ನು ಸಹಿಸಿದ್ರು. ಈಗ ನೋಡ್ರಿ, ಗಜಕುಮಾರ ಅಂತಂದ್ರೆ ಉಪಸರ್ಗ ಆಗಿದೆ ಅಂತ ಹೇಳಬಹುದು. ಪಂಚಪಾಂಡವರಿಗೆ ಉಪಸರ್ಗ ಆಗಿದೆ ಅಂತ ಹೇಳಬಹುದು. ಪಾರ್ಶ್ವನಾಥರಿಗೆ ಉಪಸರ್ಗ ಆಗಿದೆ ಅಂತ ಹೇಳಬಹುದ? 7 ದಿವಸದವರೆಗೆ ಎಷ್ಟು ಕಷ್ಟ ಕೊಟ್ಟರು ಕೂಡ ಏನು ಆಗಲೇ ಇಲ್ಲಲ್ಲ ಅವರಿಗೆ. ತಲೆ ಮೇಲೆ ಬಿದ್ದು ಎನ್ನಕಲ್ಲ ಇಲ್ಲ, ಅಗ್ನಿಯನ್ನು ಸುರಿಸಿದ, ಅಗ್ನಿಯೊಳಗೆ ಮುಳುಗಿ ಹೋದ್ರೇನು ಇಲ್ಲ, ಏನು ಫರಕ್ ಆಗಲಿಲ್ಲ. ಪಂಚಪಾಂಡವರಿಗೆ ಏನ್ ಮಾಡಿದ್ರು? ಕಬ್ಬಿಣದ ಬಳೆಗಳನ್ನು ಕಾಯಿಸಿ ಕೆಂಪು ಮಾಡಿ ಕೈಗೆರಡು ಹಾಕಿದ್ರು. ಈ ಕೈಗೊಂದ, ಈ ಕೈಗೊಂದ, ಕಾಲಿಗೆ ಹಾಕಿದ್ರು, ಆಮೇಲೆ ಕೊಳಗೆ ಹಾಕಿದ್ರು, ನಡಿಗೆ ಹಾಕಿದ್ರು ಇಲ್ಲಿ ಗೊತ್ತಿಲ್ಲ, ಎಲ್ಲಾ ಕಡೆಗೆ ಹಾಕಿದ್ರು. ಇಲ್ಲಿ ಹಾಕಿದ್ರು ಗಜಕುಮಾರ ಮುನಿಗೆ ಶೆಗಡಿ ಕಾಯಿಸಿ ತಲೆ ಮೇಲೆ ಇಟ್ಬಿಟ್ರು. ಗಜಕುಮಾರ ಮುನಿಗಳಂದ್ರು, ಇಡ್ರಿ ಇಡ್ರಿ, ಏನು ಅಡ್ಡಿ ಇಲ್ಲ, ಇದು ಶರೀರ ಅಂತಂದ್ರೆ ಒಂದು ಒಲೆ ಇದ್ದಂಗಿದೆ, ಆ ಒಲೆ ಮೇಲೆ ಶಿಗಡಿ ಇಟ್ರಿ ಅಂತಂದ್ರೆ ಅದು ಕಾಯ್ತೈತಿ, ಇಡ್ರಿ ನೀವು. ಶಿಗಡಿ ಅವರು ಇಟ್ರು, ಆ ಶಿಗಡಿಯಾಗ ಕರ್ಮಗಳ ಇಂಧನ, ಕರ್ಮಗಳ ಇಂಧನವನ್ನು ತೆಗೆದು ತೆಗೆದು ಆ ಶಿಗಡಿಯಾಗಿ ಇವರು ಹಾಕಿಬಿಟ್ರು. ಏನಂತ ಹೋದ್ರು, ನೀವು ಶಿಗಡಿ ಇಟ್ರಿ ಅಂತ ನಮಗೆ ಕೇವಲ ಜ್ಞಾನ ಆಯ್ತು, ಇಲ್ಲದ್ರೆ ನಾವು ಕರ್ಮಗಳನ್ನು ಎಲ್ಲಿ ಹಾಕಿಸೋಣ? ಕರ್ಮಗಳನ್ನೆಲ್ಲ ತೆಗೆದುಬಿಟ್ಟು ಶಿಗಡಿಯೊಳಗೆ ಹಾಕಿದ್ರು, ಸುಟ್ಟು ಹೋದವು ಕರ್ಮಗಳು. ಶರೀರ ಸುಡೋದಷ್ಟೇ ಅಲ್ಲ, ಕರ್ಮಗಳೂ ಕೂಡ ಸುಟ್ಟು ಹೋದವಂತೆ. ಕೇವಲ ಜ್ಞಾನ ಆಯಿತು, ಮೋಕ್ಷಕ್ಕೆ ಹೋದ್ರು. ಶರೀರ ನೋ ಕರ್ಮ, ಶರೀರ ಇದು ನೋ ಕರ್ಮ, ಮತ್ತು ಜ್ಞಾನಾವರಣಾದಿ ಘಾತಿ ಕರ್ಮ, ಅಘಾತಿ ಕರ್ಮ, ಇವುಗಳು ಕರ್ಮ. ಈ ಕರ್ಮದ ಉದಯದಲ್ಲಿ ಶರೀರ ಸಿಕ್ಕಿದೆ, ಈ ಕರ್ಮಗಳ ಉದಯದಲ್ಲಿ ಉಪಸರ್ಗ ಬಂದಿದೆ. ಉಪಸರ್ಗ ಬಂದಿದ್ರೂ ಕೂಡ ಕರ್ಮದ ಫಲದ ಮೇಲೆ ಕರ್ಮದ ಫಲ ಸಿಗಡಿ ಇಡ್ತಾ ಇದೆ. ಶರೀರ ಕರ್ಮದ ಫಲ ನಿಮಿತ್ತ, ಹೊರಗಿಂದ ಉಪಸರ್ಗ ಮಾಡುವಂತ ನಿಮಿತ್ತವು ಕೂಡ ಕರ್ಮದ ಫಲ. ಈ ಕರ್ಮದ ಫಲದ ಮೇಲೆ ಆ ಕರ್ಮದ ಫಲ ಸಿಗಡಿಯನ್ನು ಎತ್ತಿಟ್ಬಿಡ್ತು. ಮುನಿಗಳು ಒಳಗೆ ಏನಂದ್ರು, ಇದು ಕರ್ಮದ ಫಲ ಇದೆ, ಇದು ಕರ್ಮದ ಫಲ, ಅದು ಕರ್ಮದ ಫಲ. ನಾವೇನ್ ಮಾಡ್ತೀವಿ, ಕರ್ಮದ ಫಲವನ್ನ ಜ್ಞಾತಾದೃಷ್ಟಾಭಾವದಿಂದ ನೋಡ್ತಾ ಒಳಗಿರ್ತಕ್ಕಂತಹ ಈ ಕರ್ಮಗಳನ್ನ ಸುಟ್ಟು ಹಾಕ್ತೀವಿ ಅಂದ ಮೇಲೆ ಕರ್ಮದ ಫಲ ಎಲ್ಲಿದ್ ಬರ್ತದೆ ನೋಡೋಣ. ಶರೀರ ಕರ್ಮದ ಫಲ ಇದು ಹೋಗ್ತೈತೆ, ಹೋಗ್ಲಿ, ಉಪಸರ್ಗ ಮಾಡಲಿಕ್ಕೆ ಬಂದವರು ಇವರು ಕೂಡ ಕರ್ಮದ ಫಲ ಇವರು ಇಡ್ತಾ ಇದ್ದಾರೆ, ಇಡ್ಲಿ, ಯಾವುದೂ ರಾಗ ದ್ವೇಷ ಇಲ್ಲ, ವೀತರಾಗ ಭಾವದಿಂದ. ಏನಂದ್ರು ಭಗವಂತರು, ಗಜಕುಮಾರ ಮುನಿಗಳು ನಮೋಹರ ಅಂತ ನಾ ಮಾಡಲಿಲ್ಲ, ಗಜಕುಮಾರಗಳು ಮುನಿಗಳು ನಮೋಅರ್ಹಂತಾನ ಮಣ್ಣುವಂತಹ ಮಂತ್ರವನ್ನು ಜಪಿಸಲಿಲ್ಲ, ಅವರು ಶುದ್ಧೋಪಯೋಗದಲ್ಲಿ ಮುಳುಗಿ ಹೋದರು. ಅಂದರೆ ಶರೀರವನ್ನ ಉಪಸರ್ಗ ಮಾಡುವಂತವರನ್ನ ಜ್ಞಾತಾದೃಷ್ಟಾಭಾವದಿಂದ ತಾವು ಗ್ಯಾಯಕಾದರೂ ಅವುಗಳನ್ನ ಗೇಯ ಅಂತ ತಿಳ್ಕೊಂಡ್ರು ಅಷ್ಟೇ, ರಾಗದ್ವೇಷ ಮಾಡಿಕೊಳ್ಳಲಿಲ್ಲ. ರಾಗದ್ವೇಷ ಬೇಕಾಗಿಲ್ಲ, ಇನ್ನು 10 ನಿಮಿಷ ಇದೆ. ರಾಗದ್ವೇಷ ಬೇಕಾಗಿಲ್ಲ. ರಾಗದ್ವೇಷ ಯಾಕೆ ಮಾಡ್ಕೊಳ್ಳೋದು? ರಾಗದ್ವೇಷ ಮಾಡಿಕೊಂಡ್ರೆ ಕೇವಲ ಜ್ಞಾನ ಆಗುವುದೇ ಇಲ್ಲ. ರಾಗದ್ವೇಷ ಮಾಡಿಕೊಳ್ಳಲಿಲ್ಲ, ಜ್ಞಾತಾದೃಷ್ಟಾಭಾವದಿಂದ ಜ್ಞಾಯಕರಾಗಿ ಎರಡನ್ನೂ ಜ್ಞೇಯ ಅಂತ ತಿಳ್ಕೊಂಡು ಒಂದು ಜ್ಞೇಯ ಪದಾರ್ಥ ಸುಡ್ತಾ ಇದೆ, ಇನ್ನೊಂದು ಜ್ಞೇಯ ಪದಾರ್ಥ ಸುಡ್ಲಿಕ್ಕೆ ನಿಮಿತ್ತ ಆಗಿದೆ. ಜ್ಞಾತಾದೃಷ್ಟಾಭಾವದಿಂದ ಚಿಂತನೆ ಮಾಡಿದರು, ಚಿಂತನದಲ್ಲಿ ತೊಡಗಿದರು. ಮತ್ತು ಆತ್ಮ ವಿಷಯದಲ್ಲಿ ಯಾವ ವಿಚಾರವನ್ನು ಮಾಡಿದರು? ನಾನು ಆತ್ಮ, ಇದು ಸಿಗಡಿ ಪುದ್ಗಲ, ಸಿಗಡಿಯಲ್ಲಿ ಬೆಂಕಿ, ಅದು ಪುದ್ಗಲ, ಅದು ಸುಡ್ತಾ ಇದೆ, ಪುದ್ಗಲವನ್ನು ಸುಡ್ತಾ ಇದೆ. ಕರ್ಮದ ಉದಯವೂ ಕೂಡ ಪುದ್ಗಲ, ಮಾಡುವವರು ಕೂಡ ಪುದ್ಗಲ, ಬೆಂಕಿ ಪುದ್ಗಲ, ಬಂದವರು ಕೂಡ ಪುದ್ಗಲ, ನನ್ನ ಕರ್ಮಗಳು ಕೂಡ ಪುದ್ಗಲ. ಪುದ್ಗಲಕ್ಕೆ ಸಂಪರ್ಕವನ್ನು ಮಾಡಿಕೊಂಡಾಗ ಒಂದಕ್ಕೊಂದು ಸುಟ್ಟು ಹೋಗ್ತದೆ. ಆದರೆ ಆತ್ಮನಿಗೆ ಸುಡುವಂತಹ ಶಕ್ತಿ ಇಲ್ಲ. ಆತ್ಮ ಚೇತನ, ಅಗ್ನಿಯಿಂದ ಸುಡಲಾರ, ಗಾಳಿಯಿಂದ ಹಾರಿ ಹೋಗಲಾರ, ತಲವಾರದಿಂದ ಕಡಿಯಲಾರ, ಮತ್ತೇನಾಗಲಾರ? ಜಾಳಿಗೆ ಹಾಕಿ ಜಗಿದ್ರೆ ಬರಲಾರ. ಜಾಳಿಗೆಯಲ್ಲಿ ಬರಲಾರ. ಆತ್ಮ ಅಖಂಡ ಚೈತನ್ಯ ವಸ್ತು. ಈ ಚೈತನ್ಯ ವಸ್ತು ನಾನು, ನನಗೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಚಿಂತನೆ ಮಾಡಿಕೊಂಡ್ರು ಗಜಕುಮಾರ ಮುನಿಗಳು, ನನಗೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾರೇನು ಮಾಡಿದ್ರು ನನಗೇನು ಮಾಡಕ್ಕೆ ಸಾಧ್ಯ ಇಲ್ಲ, ಮಾಡಿದರೆ ಪಕ್ಕದವರಿಗೆ ಅಷ್ಟ ಮಾಡ್ತಾರೋ, ನನಗೇನು ಮಾಡಲ್ಲ, ಅವರು ದಯಾಳು ಇದ್ದಾರೋ, ನನಗೇನು ಮಾಡಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಬಿಟ್ಟು ಅಷ್ಟ ಪಕ್ಕದವ್ರಿಗೆ ಅಷ್ಟ ಮಾಡ್ತಾರೆ ಅಂದಮೇಲೆ ದಯಾಳು ಅಲ್ಲ ಅವರ, ಅವರು ದಯಾಳು. ಯಾರ ಮೇಲೆ ಏನು ಮಾಡಕ್ ಸಾಧ್ಯ ಇದೆ ಅವರಿಗೆ ಮಾಡ್ತಾ ಇದ್ದಾರೆ. ಶರೀರ ಪುದ್ಗಲ, ಕರ್ಮವು ಪುದ್ಗಲ, ಮಾಡಕ್ ಬಂದವರು ಕೂಡ ಪುದ್ಗಲ್ ವಸ್ತುಗಳನ್ನ ತಗೊಂಡು ಬಂದು ಪುದ್ಗಲದಿಂದ ಏನಾದರೂ ಮಾಡ್ತಾ ಇದ್ದಾರೆ. ಇದರಿಂದ ಏನು ಆಗುವಂಥದ್ದಲ್ಲ ನನಗೆ, ನಂದೇನು ಹಾಳಾಗೋದಿದೆ ಏನೂ ಇಲ್ಲ. ಇಂಥ ಕಷ್ಟ ನಿಮ್ಮ ಮೇಲೆ ಯಾವಂದಾದ್ರೂ ಬಂತು ಅಂತಂದ್ರೆ ಏನ್ ಮಾಡೋರು? ಆಯ್ತು ಮುಗೀತ ನಮ್ದು. ರಾಗ ದ್ವೇಷ ರಾಗ ದ್ವೇಷ, ಅಯ್ಯೋ ಅಯ್ಯೋ ಹಿಂಗೆ ಯಾಕೆ ಆಯ್ತು, ಹಿಂಗೆ ಯಾಕೆ ಬಂತು. ನಿಮ್ಮೆ ಹವಾನ ಹೋಗಿರ್ತೈತೆ ಅಲ್ಲಿ. ಪಂಚಮ ಕಾಲದಾಗ ಸಹನೂ ಇಲ್ಲ, ಸಹನೂ ಇಲ್ಲ. ಒಂದ ಉಳಿತು ಹನನ, ಭಯ ಹನನ ಇದೆ. ನಮ್ಮ ಹನನವನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ರಾಗದ್ವೇಷ ಇದೆ, ಅದಕ್ಕೆ ಹೆದರಿತು ಅಂತಂದ್ರೆ ರಾಗದ್ವೇಷ ಆಯ್ತು. ಹೆದರೋದು ಅದಕ್ಕೆ ಬೇಕಾಗಿದೆ. ಶರೀರ ಇದೆ, ಇಂದಿಲ್ಲ ನಾಳೆ ಹೋಗೋದಿದೆ, ಹೋಗ್ತದೆ, ಯಾಕೆ ಹೆದರ್ಬೇಕು? ಏನ್ ಮಾಡ್ತಾರೆ? ಮಾಡ್ತಾರೆ, ಪುದ್ಗಲಕ್ ಮಾಡ್ತಾರೆ. ನಿಮ್ಗೇನ್ ಮಾಡ್ತಾರೆ? ನಿಮ್ಮನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯನಾ? ನಿಮ್ಮನ್ನ ಜಾಳಿಗೆಯೊಳಗೆ ಕಟ್ಟಿ ಹಾಕಿ ತಗೊಂಡು ಹೋಗಕ್ ಸಾಧ್ಯನಾ? ಇಲ್ಲ. ಎಲ್ಲಿ ಹೋದ್ರೂ, ಎಷ್ಟೋ ತನಕ ಹೋದ್ರೂ ಶರೀರವನ್ನೇ ತಗೊಂಡು ಹೋಗ್ತಾರೆ ವಿನಃ ನಿಮ್ಮನ್ನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋಗಿಟ್ರು ಶರೀರವನ್ನು ಇಡ್ತಾರೆ, ಆದರೆ ನಿಮ್ಮನ್ನು ಇನ್ನೂ ಇಡಕ್ಕಾಗಿಲ್ಲ, ಇನ್ನೂ ಇಡ್ಲಿಕ್ಕೆ ಆಗೇ ಇಲ್ಲ. ನಿಮ್ಮನ್ನು ಯಾವಾಗ ಯಾರು ಕಟ್ಟಿ ಹಾಕ್ತಾರಲ್ಲ ಆವಾಗ ಅನ್ನೋದು, ಹಾ ನಮ್ಮನ್ನು ಈಗ ಕಟ್ಟಿ ಹಾಕಿದ್ರು. ಹಂಗ ಜಗತ್ತಿನಾಗ ಯಾರು ಯಾರನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯತೆ ಇದೆ? ಹಂಗ ಏನಾದ್ರೂ ಕಟ್ಟಿ ಹಾಕುವಂತ ಪ್ರಸಂಗ ಬಂತು ಅಂತಂದ್ರೆ ಜೈನ ಧರ್ಮ ಸ್ವತಂತ್ರ ಧರ್ಮ ಅಂತ, ವಸ್ತುವಿನ ಸ್ವತಂತ್ರ ಧರ್ಮ ಅಂತ ಹೇಳ್ತದೆ ಅಲ್ಲ ಸಿದ್ಧಾಂತ, ಅದು ಸುಳ್ಳಾಗಬಹುದು. ಯಾರೇ ಒಬ್ರು ಆತ್ಮನ ಮೇಲೆ ಉಪಸರ್ಗ ಮಾಡಿದ್ರು, ಆತ್ಮನನ್ನು ಕಟ್ ಮಾಡಿದ್ರು, ಆತ್ಮನನ್ನು ಛೇದಿಸಿದ್ರು, ಆತ್ಮನನ್ನು ಭೇದಿಸಿದ್ರು, ಆತ್ಮನನ್ನು ಸುಟ್ರು, ಆತ್ಮನನ್ನು ಮುಳುಗಿಸಿದ್ರು, ಇಂಥಾದ ಯಾವ ದಿವಸ ಮಾಡ್ತಾರಲ್ಲ ಆ ದಿವಸ ಜೈನ ಧರ್ಮ ಸುಳ್ಳ. ವಸ್ತು ಸ್ವತಂತ್ರ ಇದೆ, ಅಮೂರ್ತ ವಸ್ತುವಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮತ್ತೊಬ್ಬರಿಗೆ ಏನಾದರೂ ಮಾಡಬೇಕು ಅನ್ನುವಂತ ಏನು ಭಾವ ಬರ್ತವಲ್ಲ, ಈ ಭಾವ ಜೀವಕ್ಕೆ ಬರ್ತವ ಅಥವಾ ಪುದ್ಗಲಕ? ಪುದ್ಗಲಕ್ಕೆ ಬರ್ತವ. ಆಹಾ, ಏನು ಕೇಳಿದ್ವು ನಾವು? ಮತ್ತೊಬ್ಬರಿಗೆ ಉಪಸರ್ಗ ಮಾಡಬೇಕು ಅನ್ನುವಂತ ಮನುಷ್ಯ ಒಬ್ಬ ಉಪಸರ್ಗ ಬುದ್ಧಿಯಿಂದ ಬಂದ, ಅವನು ಪುದ್ಗಲಕ್ಕೆ ಉಪಸರ್ಗ ಮಾಡುವಂತ ಬುದ್ಧಿಯನ್ನು ಹೊಂದಿದ್ದಾನೋ ಅಥವಾ ಆತ್ಮನಿಗೆ? ಪುದ್ಗಲಕ್ಕ ಅಲ್ಲ, ಆತ್ಮನಿಗೆ ಎಲ್ಲಿ ಉಪಸರ್ಗ ಮಾಡಕ್ ಬಂದಿದ್ದಾನೆ ಅವನು? ಅವನಿಗೆ ಆತ್ಮನಿಗೆ ಉಪಸರ್ಗ ಮಾಡಬೇಕು, ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಭರೋಸಾ ಇದೆಯೇನು? ಯಾವುದರ ಮೇಲೆ ಮಾಡಲಿಕ್ಕೆ ಸಾಧ್ಯ ಅದರ ಮೇಲೆ ಮಾಡಲಿಕ್ಕೆ ಬಂದಿದ್ದಾನೆ. ಯಾವುದು ತನ್ನ ಕಣ್ಣಿಗೆ ಕಾಣ್ತಾ ಇದೆ ಅದರ ಮೇಲೆ ಉಪಸರ್ಗ ಮಾಡಲಿಕ್ಕೆ ಬಂದಿದ್ದಾನೆ. ಯಾವುದು ಕಾಣ್ತಾ ಇದೆ ಕಣ್ಣಿಗೆ? ಪುದ್ಗಲ್ ಕಾಣ್ತಾ ಇದೆ. ಆತ್ಮ ಕಾಣ್ತಾ ಇದೆಯೇನು? ಇಲ್ಲ. ಆಮೇಲೆ ಅದರ ಮೇಲೆ ಉಪಸರ್ಗ ಹೇಗೆ ಮಾಡೋದು? ಯಾವುದು ಕಾಣ್ತಾ ಇಲ್ಲ ಅದರ ಮೇಲೆ ಉಪಸರ್ಗ ಆಗುವುದೇ ಇಲ್ಲ, ಯಾವುದು ಕಾಣ್ತಾ ಇದೆ ಅದರ ಮೇಲೆ ಉಪಸರ್ಗ ಆಗೇ ಆಗ್ತದೆ. ಆಮೇಲೆ ಯಾವುದರ ಮೇಲೆ ಉಪಸರ್ಗ ಆಗ್ತಿರ್ತದೆ ಆವಾಗ ಮುನಿಗಳು ಸಮಾಧಿ ತಗೊಂಡು ಬಿಡ್ತಾರೆ. ಸಮಾಧಿ ಅಂತಂದ್ರೆ ಏನು? ಶರೀರ ನಾನಲ್ಲ, ಇದೇ ಸಮಾಧಿ. ಶರೀರ ನಾನಲ್ಲ, ಇದು ನನ್ನದಲ್ಲ, ಇದು ಯಾರ್ದೋ ಬೇರೆಯವ್ರದ್ದಿದೆ, ಬೇರೆಯವ್ರದ್ದಂತಂದ್ರೆ ಯಾವುದೇ ಜೀವದಲ್ಲ, ಈ ಶರೀರ ಶರೀರದಿದೆ, ಇದು ಪರವಸ್ತು ಇದೆ, ಇದು ಪರದ್ರವ್ಯ ಇದೆ, ಇದು ಪರದ್ರವ್ಯ ಅನ್ನುವಂತ ವಿಚಾರ ಬಂತಲ್ಲ. ಪರದ್ರವ್ಯ ನಾನಲ್ಲ, ಇದು ನನ್ನದಲ್ಲ ಅಂದ್ರೆ ಮುಗೀತಲ್ಲ, ತ್ಯಾಗ ಮಾಡಿದ್ರು. ಶರೀರ ನನ್ನದಲ್ಲ, ಶರೀರ ನಾನಲ್ಲ, ಇದಕ್ಕೇನೆ ಅನ್ನೋದು ಸಮಾಧಿ ಮರಣ, ಸಲ್ಲೇಖನ ಮರಣ. ಶರೀರ ನಾನಲ್ಲ, ಈ ಶರೀರ ನನ್ನದೂ ಅಲ್ಲ. ನಾನ್ಯಾರು? ನಾನು ಆತ್ಮ, ನಾನು ಜೀವ, ನಾನು ಯಾರಿಗೂ ಕೂಡ ಕಾಣಿಸೋದೇ ಇಲ್ಲ. ನಾನು ಅಡಗಿಕೊಂಡಿದ್ದೇನೆ, ಕೂತ್ಕೊಂಡಿದ್ದೇನೆ, ನನಗೇನು ಆಗಕ್ಕೆ ಸಾಧ್ಯ ಇಲ್ಲ. ನಾನು ಗುಹೆಯೊಳಗಿದ್ದೇನೆ, ಏನು ಗುಹೆಯನ್ನು ಎಷ್ಟು ಗುದ್ದಿದ್ರೂ ಏನಾಗೋದಿದೆ, ಗುಹೆಗೆ ಪೆಟ್ಟು ಹತ್ತೋದು. ಆತಂಕವಾದಿಗಳ ಎಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ ಗೊತ್ತಾ? ಗುಹೆಯೊಳಗೆ ಬಂದು ಕೊಡಿತಾರು, ಓಡಿ ಹೋಗಿ ಗುಹೆಯೊಳಗೆ ಹಕ್ಕಿ ಕೂತ್ಕೊಂಡು ಬಿಡ್ತಾರೆ. ಮ್ಯಾಲಿಂದ ವಿಮಾನಗಳು ಬರ್ತಾವೆ, ಹುಡುಕಿ ಆಡ್ಕೂತ್ ಎಲ್ಲಿ ಹೋದ್ರು ಎಲ್ಲಿ ಅಡಗಿದ್ರು ಅಂತ. ಅವ್ರೇನ್ ಮಾಡ್ತಾರು? ನೆಲ ಗುದ್ದುತ್ತಾರು. ಅವ್ರ ಒಳಗಿನವ್ರು ಏನು ವಿಚಾರ ಮಾಡ್ತಾರು? ಬೇಕಷ್ಟು ಗುದ್ದಿದ್ರು ನಮ್ಗೆ ಏನಾಗಂಗಿಲ್ಲ. ಅಲ್ಲೊಂದು ಬೀಳೋದು, ಇಲ್ಲೊಂದು ಬೀಳೋದು, ಇಲ್ಲಿ ಬೀಳಕ್ ಸಾಧ್ಯ ಇಲ್ಲ. ಹಿಂಗ ಅವ್ರಿಗೊಂದು ವಿಶ್ವಾಸ ಇರ್ತದೆಯಲ್ಲ. ನಾವು ಮೇಲಿದ್ರೆ ನಮ್ಮ ಮೇಲೆ ಹಾಕಬಹುದು ಅವರು, ನಾವು ಗುಹೆಯಲ್ಲಿ ಇದ್ದೇವಲ್ಲ, ನಮ್ಮ ಮೇಲೆ ಏನ್ ಬೀಳಲ್ಲ. ಹಂಗ ಆತ್ಮ ಶರೀರ ಎಂಬ ಗುಹೆಯಲ್ಲಿರುವಾಗ ನನಗೆ ಏನೂ ಆಗುವುದಿಲ್ಲ, ನನ್ನನ್ನು ಯಾರೂ ನೋಡ್ತಾ ಇಲ್ಲ, ನಾನು ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ ಅಂದ ಮೇಲೆ ಯಾದ್ರ ಮೇಲೆ ಕಷ್ಟ ಬರೋದಿದೆ? ಶರೀರದ ಮೇಲೆ. ಶರೀರದ ಕಷ್ಟ ನನ್ನ ಕಷ್ಟ ಅಲ್ಲ. ಶರೀರದ ಕಷ್ಟ, ಶರೀರದ ದುಃಖ ನನ್ನ ದುಃಖ ಅಲ್ಲ, ಅದು ಶರೀರಕ್ಕೆ ಸಂಬಂಧಪಟ್ಟದ್ದು. ಬೆಂಕಿ ಹಚ್ಚಿದ್ರು ಯಾರಿಗೆ ಹಚ್ಚಿದ್ರು? ಶರೀರಕ್ಕೆ. ಯಾವ್ದು ಸುಟ್ತು? ಆತ್ಮ ಏನು ಸುಡ್ತೇನ, ಏನು ಝಳ ಬಿಡಿತೇನ? ಆತ್ಮನಿಗೆ ಝಳಾನೂ ಬಿಡಕ್ ಸಾಧ್ಯ ಇಲ್ಲ, ಆತ್ಮ ಸುಡಾಕನೂ ಸಾಧ್ಯ ಇಲ್ಲ. ಸುರಕ್ಷಿತ ಇದ್ದಾನೆ ಆತ್ಮ. ಆ ಸುರಕ್ಷಿತ ಇರುವುದರಿಂದ ಆತ್ಮನ ಸಂಪತ್ತಿ ತಾನಾಗಿ ಸಿಕ್ಕೋಯ್ತು, ಸುರಕ್ಷಿತ ಸಿಕ್ಕೋಯ್ತು. ಕೇವಲ ಜ್ಞಾನ, ಕೇವಲ ಜ್ಞಾನವೇ ಆತ್ಮನ ಸಂಪತ್ತಿ, ಅದು ಸುರಕ್ಷಿತವಾಗಿ ಪ್ರಾಪ್ತವಾಯಿತು. ನಮ್ಮ ಸಂಪತ್ತಿ ನಮಗ್ ಸಿಕ್ತು. ನಮಗಿದು ಯಾಕೆ ಸಿಗಲಾಗಿತ್ತು ಅಂತಂದ್ರೆ, ಶರೀರ ನಂದು, ಶರೀರ ನಂದು, ನಂದು ಅನ್ನುವಂಥದ್ದಿತ್ತಲ್ಲ, ಅದಕ್ಕೆ ಸಿಗ್ತಿರ್ಲಿಲ್ಲ. ಆ ಶರೀರದ ಮೋಹ ಯಾವಾಗ ಬಿಟ್ಕೊಟ್ಟ ಆತ್ಮ, ಆವಾಗ ಕೇವಲ ಜ್ಞಾನ ತನ್ನ ಸಂಪತ್ತಿ ಸಿಕ್ಕೋಯ್ತು. ಈ ಗಡಿಯಾರ ನಮ್ಮದು, ಈ ಗಡಿಯಾರ ನಮ್ಮದು ಅನ್ನುವಾಗ ಮತ್ತೊಂದು ವಸ್ತು ಸಿಗಬಹುದೇನು? ಇಲ್ಲ. ಗಡಿಯಾರ ನಮ್ಮದು ಅಂತಂದ್ರೆ ಗಡಿಯಾರದಲ್ಲಿಯೇ ಮನಸ್ಸಿದೆ, ಅದೇ ಸಿಗೋದು. ಈ ಗಡಿಯಾರ ನನ್ನದಲ್ಲ, ನನ್ನದಲ್ಲ ಅಂತ ಅನ್ನುವಾಗ ನಿನ್ನದು ಯಾವುದು ಅಂತ, ಈ ಮೈಕ್ ನನ್ನದು ಅಂತ ತೋರ್ಸವ್ರು ಬರೋರಲ್ಲ. ಇದು ನಿಂದೇನ? ಇದು ನನ್ನದಲ್ಲ. ಆಮೇಲೆ ಪುಸ್ತಕ ನಿನ್ನದೇನ? ಇದು ನನ್ನದಲ್ಲ. ಆಮೇಲೆ ಯಾವುದು ನಿನ್ನದು? ಯಾವುದು ನನ್ನದಲ್ಲ. ನಾನು ಬೇರೆ, ಪರವಸ್ತುಗಳು ಬೇರೆ. ಪರವಸ್ತುಗಳೇ ಬೇರೆ ಅಂದ ಮೇಲೆ ನನ್ನದು ಯಾವುದು ಅನ್ನುವಂತ ಪ್ರಶ್ನೆ ಬಂತು. ನನ್ನದು ಯಾವುದು? ಆತ್ಮ ನನ್ನದು, ಅದೇ ನಾನು. ನಿಜವಾದ ನನ್ನ ಸಂಪತ್ತಿ ಯಾವುದು? ಆತ್ಮನಲ್ಲಿರತಕ್ಕಂಥ ಕೇವಲ ಜ್ಞಾನಾದಿ ಅನಂತ ಗುಣಗಳೇ ನನ್ನ ಸಂಪತ್ತಿ. ಜಿನುಗುಣ ಸಂಪತ್ತಿ ಹೋವು ಮಧ್ಯಂ ಅಂತೀರಿ ಅಂತೀರಲ್ಲ, ಏನರ್ಥ ಅದಕ್ಕೆ? ಜಿನ ಗುಣ ಸಂಪತ್ತಿ ಹೋವು ಮಧ್ಯಂ, ಎಲ್ಲ ದೋಷಗಳನ್ನು, ವಿಕಾರಗಳನ್ನು, ಕರ್ಮಗಳನ್ನು ಗೆದ್ದ ನಂತರ ನಾನು ಜಿನನಾದೆ, ನಾನು ಗುಣವಂತನಾದೆ. ನಾನು ಜಿನ, ನನ್ನಲ್ಲಿರ್ತಕ್ಕಂತಹ ಅನಂತ ಗುಣಗಳೇ ನನ್ನ ಸಂಪತ್ತಿ. ಜಿನುಗುಣ ಸಂಪತ್ತಿ ಹೋವು ಮಧ್ಯಂ, ಜಿನನಾದ ನಂತರ ಯಾವ ಗುಣಗಳು ಪ್ರಾಪ್ತವಾಗುತ್ತವೆ ಅವೇ ನನ್ನ ಸಂಪತ್ತಿ. ಅವು ನನ್ನವಾಗಲಿ, ಅವು ನನ್ನವೇ ಇವೆ, ಅವು ನನ್ನವೂ ಆಗಲಿ, ಇವು ಪರರ ಗುಣಗಳಲ್ಲ, ಪರರ ಸಂಪತ್ತಿ ಅಲ್ಲ, ಇದೇ ನಿಜವಾದ ನನ್ನ ಸಂಪತ್ತಿ, ಅವು ನನ್ನವಾಗಲಿ ಅನ್ನುವಂತ ಭಾವನೆಯನ್ನ ಮಾಡ್ತೀವಿ. ಎಲ್ಲಿ ಜಿನ್ಗುಣ ಸಂಪತ್ತಿ ಹೋವು ಮಧ್ಯಮ ಅನ್ನುವಾಗ, ಸಿದ್ಧಭಕ್ತಿ ಓದುವಾಗ, ಇಚ್ಛಾಮಿವಂತಿ ಸಿದ್ಧಭಕ್ತಿ ಕೌಸ ಗೋಕೌತಸ್ಸಾಲೋಚು ಸಮ್ಮನಾನ ಸಮ್ಮಧ್ವಂಸನ ಸಮ್ಮಚರಿತ್ ಜುತ್ತಾನಂ ಅಠವೇ ಕಮ ಉಪಮುಕ್ಕಾನಂ ಅಟ್ಟುಗುಣ ಸಂಪನ್ನಾನಂ ಉಡ್ಡುಲೋಯಿ ಮಥ್ಯಮ್ಮಿ ಪೈಠ್ಯಾನಂ ತವ ಸಿದ್ಧಾನಂ ನಯ ಸಿದ್ಧಾನಂ ಸಂಜಮ ಸಿದ್ಧಾನಂ ಚರಿತ ಸಿದ್ಧಾನಂ ಅಧೀದಾನಾಗದ ವರ್ತಮಾನ ಕಾಲತ್ತಯ ಸಿದ್ಧಾನಂ ಸೌ ಸಿದ್ಧಾನಂ ಸಯಾ ನಿಚ್ಚ ಕಾಲಂ ಅಂಚೇಮಿ ಪೂಜೇಮಿ ಪೂಜೇಮಿ ಅಂಚೇಮಿ ಪೂಜೇಮಿ ವಂದಾಮಿ ನಮಂಸಾಮಿ ದುಃಖ ಖೋ ದುಃಖದ ಕ್ಷಯವಾಗಲಿ, ಕಮ್ಮ ಖೋ ಕರ್ಮಗಳ ಕ್ಷಯವಾಗಲಿ, ಜಿನುಗುಣ ಸಂಪತ್ತಿ ಹೌಮಜ್ಜಂ ಜಿನೇಂದ್ರ ಭಗವಂತನಂತಹ ಸಂಪತ್ತಿ ನನ್ನಲ್ಲೂ ಇವೆ, ಅವು ನನ್ನವುಗಳಾಗಲಿ. ಈ ತರದ ಭಾವನೆಯನ್ನು ಸಿದ್ಧಭಕ್ತಿಯಲ್ಲಿ ನಾವು ಮಾಡ್ತೀವಿ. ಇಂತಹ ಸಿದ್ಧಭಕ್ತಿ ಸಿದ್ಧರ ರೂಪವೇ ಸಿದ್ಧಭಕ್ತಿ, ಆತ್ಮನ ಸಿದ್ಧ ರೂಪವೇ ಸಿದ್ಧಭಕ್ತಿ, ಅದನ್ನು ಸ್ಮರಿಸಿಕೊಳ್ಳುವುದೇ ಸಿದ್ಧಭಕ್ತಿ. ಈ ತರ ನಮೋಕಾರ ಮಂತ್ರಕ್ಕಿರುವಂತಹ ಬೇರೆ ಬೇರೆ ಹೆಸರುಗಳನ್ನು ಹೇಳಿದ್ರು. ಮೃತ್ಯುಂಜಯ ಮಂತ್ರ, ಇದರ ಆರಾಧನೆಯಿಂದ ಮೃತ್ಯುವನ್ನು ಗೆಲ್ಲಬಹುದು. ಸರ್ವಸಿದ್ಧಿದಾಯಕ ಮಂತ್ರ, ಎಲ್ಲಾ ಸಿದ್ಧಿಗಳನ್ನು ಏನಿದು ಕೊಡಬಹುದಾದ ಮಂತ್ರ, ಕೊಡ ಮಾಡುತ್ತದೆ, ಕೊಡ ಮಾಡ್ತೈತಿ, ಕೊಡಬಹುದಾದ ಮಂತ್ರ, ಸಿದ್ಧಿಸಲು ನಿಮಿತ್ತವಾಗುವ ಮಂತ್ರ, ಸಿದ್ಧಿಸಿಕೊಳ್ಳಲು. ತಾರಣ ತರಣ ಮಂತ್ರ, ಸಂಸಾರ ಸಮುದ್ರವನ್ನು ದಾಟಿಸುವ ಮಂತ್ರ. ತಾರಣ ತರಣ ತಾರಣ, ತರಣ ಅಂದರೆ ತಾನೂ ಪಾರಾಗುತ್ತದೆ, ಬೇರೆಯವರನ್ನು ಪಾರ ಮಾಡಿಸುತ್ತದೆ. ಮಂತ್ರದಲ್ಲಿರುವಂತವರು ಯಾರು? ಪಂಚಪರಮೇಶ್ವರಿಗಳು. ತಾವು ಪಾರಾಗುತ್ತಾರೆ, ಬೇರೆಯವರನ್ನು ಪಾರ ಮಾಡುತ್ತಾರೆ. ಇವರು ಕಟ್ಟಿಗೆಯ ದೋಣಿಯಂತೆ ಇರುತ್ತಾರೆ. ಕಟ್ಟಿಗೆಯ ದೋಣಿ, ಕಲ್ಲಿನ ದೋಣಿಯಲ್ಲ. ಪರಿಗ್ರಹ ಇರುವ ಗುರು ಕಲ್ಲಿನ ದೋಣಿ, ಪರಿಗ್ರಹ ರಹಿತ ಗುರು ಕಟ್ಟಿಗೆಯ ದೋಣಿ ಇದ್ದಂತೆ. ತಾವು ಪಾರಾಗುತ್ತಾರೆ, ಪರರನ್ನು ಪಾರು ಮಾಡಿಸುತ್ತಾರೆ. ನಮೋಕಾರ ಮಂತ್ರದಿಂದ ಎಷ್ಟು ಮಂತ್ರಗಳ ಉತ್ಪತ್ತಿಯಾಗಿದೆ? 84 ಲಕ್ಷ ಮಂತ್ರಗಳ ಉತ್ಪತ್ತಿಯಾಗಿದೆ. ಶ್ವಾಸೋಶ್ವಾಸದಲ್ಲಿ ನಮೋಕಾರ ಮಂತ್ರವನ್ನು ಯಾವ ರೀತಿಯಲ್ಲಿ ಓದಬೇಕು? ಉಸಿರನ್ನು ತಕ್ಕೊಳ್ಳುವಾಗ ನಮೋ ಅರಿಹಂತಾನಂ ಎನ್ನಬೇಕು ಎಂದು, ಉಸಿರನ್ನು ಬಿಡುವಾಗ ನಮೋ ಸಿದ್ಧಾನಂ ಎಂದು, ಪುನಃ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ನಮೋ ಆಯುರ್ಯಾಣಂ ಎಂದು, ಉಸಿರನ್ನು ಬಿಡುವಾಗ ನಮೋ ಉವಜ್ಜಾಯಣಂ ಎಂದು, ಕೊನೆಗೆ ಉಸಿರನ್ನು ತಕ್ಕೊಳ್ಳುವಾಗ ನಮೋ ಲೋಯೆ ಎಂದು, ಮತ್ತು ಉಸಿರನ್ನು ಬಿಡುವಾಗ ಶ್ರವಸಾವನಂ ಎಂದು ಓದಬೇಕು. ಮನಸ್ಸನ್ನು ಏಕಾಗ್ರಗೊಳಿಸಲಿಕ್ಕೆ ಮಂತ್ರವನ್ನು ಉಪಯೋಗಿಸಬೇಕು. ಮನಸ್ಸಿನಿಂದ ಬಹಳಷ್ಟು ಪಾಪಗಳು ಆಗುತ್ತವೆ, 108 ಪಾಪಗಳು. 4 ಕಷಾಯ, ಮನ ವಚನ ಕಾಯ ಕೃತ ಕಾರಿತ ಅನುಮೋದನೆ ಇತ್ಯಾದಿ, ಇವುಗಳನ್ನು ನಾವು ಪರಸ್ಪರದಲ್ಲಿ ಗುಣಾಕಾರ ಮಾಡಿದಾಗ 108 ಆಗ್ತವೆ. ಈ 108 ಪ್ರಕಾರದಿಂದ ನಮ್ಮ ಮನಸ್ಸು, ನಮ್ಮ ಕಾಯ, ನಮ್ಮ ವಚನ ಕಷಾಯಗಳನ್ನು ಮಾಡಿ, ಕೃತಕಾರಿತ ಅನುಮೋದನೆಯನ್ನು ಮಾಡಿ, ಸಂಭ್ರಮ ಸಮಾರಂಭ ಆರಂಭವನ್ನು ಮಾಡಿ ಪಾಪವನ್ನು ಗಳಿಸುತ್ತೆ. ನಮ್ಮ ಮನಸ್ಸಿನಿಂದ ಪಾಪ ಆಗಬಾರದು ಅಂತಂದ್ರೆ ನಮೋಕಾರ ಮಂತ್ರವನ್ನು ಆಶ್ರಯಿಸಿ ಅದನ್ನು ಶ್ವಾಸೋಶ್ವಾಸದಿಂದ ಜಪಿಸಬೇಕು. ಅಷ್ಟು ಸಮಯ ಆಶ್ರವ ಕಡಿಮೆ ಆಗ್ತದೆ, ಪಾಪ ನಿಂತು ಹೋಗ್ತದೆ. ಪಾಪ ಕಾರ್ಯ ಮಾಡುವಾಗ ಪಾಪ ಕಟ್ತದೆ, ಪುಣ್ಯ ಕಾರ್ಯ ಮಾಡುವಾಗ ಪುಣ್ಯ ಕಟ್ತದೆ. ನಮೋಕಾರ ಮಂತ್ರದಲ್ಲಿ ಎಷ್ಟು ಪದ, ಅಕ್ಷರ, ಮಾತ್ರೆಗಳು, ವ್ಯಂಜನಗಳು ಹಾಗೂ ಸ್ವರಗಳು ಇವೆ? ನಮೋಕಾರ ಮಂತ್ರದಲ್ಲಿ 5 ಪದಗಳು, 35 ಅಕ್ಷರಗಳು, 58 ಮಾತ್ರೆಗಳು, 30 ವ್ಯಂಜನಾಕ್ಷರಗಳು, ಮತ್ತು 34 ಸ್ವರಗಳು ಇರುತ್ತವೆ. ಎಲ್ಲಕ್ಕಿಂತ ಹೆಚ್ಚು ಏನಿವೆ? ಸ್ವರಗಳು. ಮಾತ್ರೆಗಳು ಹೆಚ್ಚಿವೆ, ನಂತರ ಸ್ವರಗಳು, ನಂತರ ವ್ಯಂಜನಗಳು, ಅಕ್ಷರಗಳು. ಎಷ್ಟು? ಅಲ್ಲ, ಅಕ್ಷರಗಳಂತೂ ಕಾಮನ್. ಅದು ಅಕ್ಷರಗಳು 35, ಇದು ಕಾಮನ್. ಅದರೊಳಗೆ ಅಕ್ಷರಗಳು ಅಂತಂದ್ರೆ ಅದರೊಳಗೆ ವ್ಯಂಜನಗಳು ಇವೆ, ಸ್ವರಗಳು ಇವೆ, ಮಾತ್ರೆಗಳು ಇವೆ, ಎಲ್ಲ ಇವೆ. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನಮೋ ಅರಿಹಂತಾನಂ, ಇದು ಒಂದನೇ ವಾಕ್ಯ. ಇದರಲ್ಲಿ ಅಕ್ಷರಗಳೆಷ್ಟು? 7. ಮಾತ್ರೆಗಳು 11. ವ್ಯಂಜನಗಳು 6. ಸ್ವರಗಳು 6. ನಮೋ ಸಿದ್ಧಾನಂದಲ್ಲಿ ಇದು ಎರಡನೇ ವಾಕ್ಯ. 5 ಅಕ್ಷರ, 9 ಮಾತ್ರೆಗಳು, 5 ವ್ಯಂಜನಗಳು, 5 ಸ್ವರಗಳು. ನಮೋ ಆರ್ಯಾನಂದಲ್ಲಿ 7 ಅಕ್ಷರಗಳು, 11 ಮಾತ್ರೆಗಳು, 5 ವ್ಯಂಜನಗಳು, 7 ಸ್ವರಗಳು. ನಮೋ ಉವಧ್ಯಾಯನಂದಲ್ಲಿ 7 ಅಕ್ಷರಗಳು, 12 ಮಾತ್ರೆಗಳು, 6 ವ್ಯಂಜನಗಳು, 7 ಸ್ವರಗಳು. ನಮೋ ಲೋಯೆ ಸೌವಸಾವನಂದಲ್ಲಿ 9 ಅಕ್ಷರಗಳು, 15 ಮಾತ್ರೆಗಳು, 8 ವ್ಯಂಜನಗಳು ಮತ್ತು 9 ಸ್ವರಗಳು. ಎಲ್ಲಕ್ಕಿಂತ ಜಾಸ್ತಿ ನಮೋ ಲೋಯೆ ಸೌವಸಾಹುನಂದಲ್ಲಿವೆ. ಮಾತ್ರೆಗಳ ಗಣನೆಗಾಗಿ ಲಘು ಅಂದ್ರೆ 1 ಮಾತ್ರೆ, ಗುರು ಅಂದರೆ ಎಸ್ ಅಂತ ಕೊಟ್ಟಿದ್ದಾರೆ. ಅದೊಂದು ಸಂಕೇತ ಅಷ್ಟೇ. ಎಸ್ ಐ ಅಥವಾ ಏನಾದರೂ ಕೊಡಬಹುದು, ಎಸ್ ಕೊಡಬಹುದು, ಝಡ್ ಕೊಡಬಹುದು, ಏನಾದರೂ ಕೊಡಬಹುದು. 2 ಮಾತ್ರೆ, ಎಸ್ ಅಂದ ತಕ್ಷಣ ಇದು ಗುರು ಮತ್ತು ಐ ಅಂದ ತಕ್ಷಣ ಲಘು. ಸ್ವರದ ನಂತರ ಅನುಸ್ವಾರ, ವಿಸರ್ಗ ಅಥವಾ ಸಂಯುಕ್ತ ವ್ಯಂಜನ ಇದ್ದಲ್ಲಿ ಆ ಲಘು ಸ್ವರವನ್ನು ಗುರುವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಸಂಯುಕ್ತ ಅಕ್ಷರ ಏನು ಬರ್ತವಲ್ಲ ಆ ಒಂದು ಸಂದರ್ಭದಲ್ಲಿ, ಜೆಸೆ ನಮೋ ಲೋಯೆ ಸೌವ ಅಂತ ಶಬ್ದ ಇದೆ. ಸದ ಮುಂದೆ ಒತ್ತು, ಒಕ್ಕೆ ಮತ್ತೊಂದು ಕೆಳಗಡೆಗೆ ಒತ್ತಾಕ್ಷರ ಇದೆ. ಸದ ಮೇಲೆ ಅದು ಜೋರ್ ಹತ್ತಿ ಸವ್ವ, ಸದ ಮೇಲೆ ಪೆಟ್ಟಾಗ್ತದೆ ಉಚ್ಚಾರಣೆ ಮಾಡುವಾಗ. ಸೌ ಆಮೇಲೆ ವ ಅಂತೀವಿ, ಸೌ ವ. ಅದಕ್ಕೆ ಸ ಏನಾಯ್ತು? ದೀರ್ಘ ಆಯ್ತು. ಸ ಒಂದೇ ಇರುವಾಗ ಹ್ರಸ್ವ. ಪ್ರತಿ ಇತಿ ಪರಮೇಷ್ಠಿ, ಪರಮ ಪದದಲ್ಲಿ ಇರುವವರನ್ನು ಪರಮೇಷ್ಠಿಗಳನ್ನುತ್ತಾರೆ. ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು ಹಾಗೂ ಸಾಧುಗಳು, ಹೀಗೆ ಪರಮೇಷ್ಠಿಗಳು 5 ವಿಧವಾಗಿದ್ದಾರೆ. ಇನ್ನು ಮುಂದಿನ ಪಾಠ 3 ನೋಡೋಣ.